श्रीगुरुभ्यो नमः हरिः ॐ हरिक्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेवानिदस्तग्रहविग्रहम् वृन्दावनगतम् वन्दे ब्रह्मविषयेन्द्रबन्धितम् स्वान्तस्थानन्तशय्याय पूर्णज्ञानरसान्नसे उत्तुङ्गवात्तरङ्गाय मध्वदुर्गाभये नमः गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सफलधनशिष्टम् नित्यनिर्धूतपष्टम् भयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे लीलापराचितानन्तलीला गोपालपालिताम् विद्यापयोनिधीन् वन्दे ब्रह्मविद्यागुरुन् मम ब्रह्मचर्य हरिप्रीतिसुविद्यावादशालिनः इष्टदान् कष्टहर्तोन्नः विद्यामान्यान् मुनीन् नमः वाजराजपदद्वन्द्वा भाविजासप्तमानसान् विश्वप्रिय गुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शोभो बिम्बसन्निधौ चिन्तामणिम् सोहत्तानाम् सतोषम् जटामलम् स्वामिनम् त्वाम् रघुप्रेमतीर्थम् वन्देऽप्यभीष्टदम् अज्ञानतिमुरच्छेदम् बुद्धिसम्पत्प्रदायकम् विज्ञानविमलम् शान्तम् इति आख्यगुरुम् भजे श्रीगुरुभ्यो नमः हरिः ओम् ಸಾಮಾನ್ಯವಾಗಿ ನಮಗೆ ಚತುರ್ದಶಿಯಲ್ಲಿ ಸಾಮೋಪಾಸನೆ ಕಾಲದಲ್ಲಿ ಕಾರಣಾಮಕ ಭಗವಂತ ಸಪ್ತ ಸಾಮ್ಯಗಳನ್ನ ಅಲ್ಲಿ ತಿಳಿಸಿಕೊಟ್ಟರು. ಅದನ್ನ ವಿಶೇಷವಾಗಿ ತಿಳಿಸಿಕೊಡುವ ಒಂದು ಸುಳಾರ ಪರಿಚಯ. ಸಾಮೋಪಾಸನೆ ಮಾಡು ಶುದ್ಧಾಂತಃಕರಣದಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು, ಬ್ರಹ್ಮಾಂಡವನ್ನೇ ನಿನ್ನ ಒಳಗೆ ತಿಳಿದು, ಅಂದರೆ ವಿರಾಟ್ ರೂಪಿ ಭಗವಂತ ನಿನ್ನ ಸುತ್ತು ಇದ್ದಾನಂತ ಹೇಳಿದು, ಅಲ್ಲಿರೋ 14 ಲೋಕಗಳು ನಿನ್ನ ಒಳಗಿದೆ ಅಂತ ಹೇಳಿದು. ಸಾಮೋಪಾಸನೆ ಮಾಡು ಶುದ್ಧ ಅಂತಃಕರಣ ಅದರಲ್ಲಿ ಸಮಸ್ತ ಬ್ರಹ್ಮಾಂಡವನ್ನೇ ತಿಳಿದು. ಶ್ಯಾಮ ಶಬಲವರ್ಣ ಇದ್ದ ಬಿಂಬಮೂರ್ತಿಯ ಭೂಮಾದಿ ಗುಣಗಳಿಂದ ಹರಿಯ ಒಲಿಸೋ. ಬಿಂಬಮೂರ್ತಿ ನಮ್ಮಲ್ಲಿದ್ದಾನೆ ಭಗವಂತ. ಆ ಬಿಂಬಮೂರ್ತಿ ಹೇಗಿದ್ದಾನೆ? ಶಬಲವರ್ಣ ಶ್ಯಾಮ. ಅಲ್ಲಿ ಬಂದಿತ್ತು, ಎಲ್ಲಿ ಬಂದಿತ್ತು ಹೇಳಿ? ಪಾಪಾಲಯ ಪ್ರಕರಣದಲ್ಲಿ ಶಬಲವರ್ಣ ಅಂತ ಬಂದಿತ್ತು. ಶಬಲವರ್ಣ ಅಂತ ಹೇಳಿದರೆ ಅರ್ಥ ಏನು ನೀಡಿತ್ತು? ಜ್ಞಾನ ಬಲ ಆನಂದ ಇವುಗಳಿಂದ ಕೂಡಿದ ವರ್ಣ. ಅದನ್ನ ವರ್ಣಕ್ಕೂ ಆತನಿಗೂ ವ್ಯತ್ಯಾಸವಿಲ್ಲ. ಆ ರೀತಿಯಲ್ಲಿ ಶಬಲವರ್ಣ ಶ್ಯಾಮ ಅಂದ್ರೆ ಶ್ಯಾಮ ಶಬಲವರ್ಣದಿಂದ ಇದ್ದ ಬಿಂಬಮೂರ್ತಿಯ ಭೂಮಾದಿ ಗುಣಗಳಿಂದ. ಭೂಮ ಅಂದ್ರೆ ಪೂರ್ಣ, ಗುಣಗಣ ಪೂರ್ಣ ಎಂಬ ಅನೇಕ ಗುಣಗಳಿಂದ ಹರಿಯ ಒಲಿಸುವುದು. ಭಗವಂತ ಬಿಂಬಮೂರ್ತಿಯನ್ನ ಒಲಿಸೋದು ಅಂದ್ರೆ ಏನು? ಆತನಲ್ಲಿ ನಾನಾ ಗುಣಗಳಿವೆ. ಆ ಗುಣಗಳಿಂದ ದೇವರನ್ನ ಒಲಿಸೋದು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಒಳಗೆ ಭಗವಂತನ ಮೂರ್ತಿಯನ್ನ ಬಿಂಬಮೂರ್ತಿಯನ್ನ ನಿಲ್ಲಿಸಿ, ಆ ಬಿಂಬಮೂರ್ತಿಯನ್ನ ನಿಲ್ಲಿಸುವ ಕ್ರಮವನ್ನು ಕೂಡ ಚೆನ್ನಾಗಿ ಕೊಟ್ಟರು. ಅಂದರೆ ಹೃದಯದಲ್ಲಿ ನಮಗಿಷ್ಟವಾದ ಮೂರ್ತಿಯನ್ನು ನಿಲ್ಲಿಸಿ ಆ ಮೂರ್ತಿ ಒಳಗೆ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಬೇಕು. ನಮ್ಮ ಬಿಂಬನೇ, ನನ್ನ ಆಕಾರದಲ್ಲಿ ಸ್ವರೂಪ ದೇಹದ ಆಕಾರದಲ್ಲಿ ಇದ್ದವನೇ ಅನೇಕ ಅಂಥ ಚಿಕ್ಕ ರೂಪಗಳಿಂದ ಈ ಪ್ರತಿಮೆಯಲ್ಲಿ ತುಂಬಿದ್ದಾನೆ. ಚಿಕ್ಕ ಚಿಕ್ಕ ಜೀವನ ಆಕಾರದ ಮೂರ್ತಿಗಳು ದೇವರದ್ದು, ಅದೆಲ್ಲ ಆ ಪ್ರತಿಮೆಯಲ್ಲಿ ತುಂಬಿವೆ. ಭಗವಂತನೇ ಆ ಆಕಾರದಲ್ಲಿ, ಆ ಪ್ರತಿಮೆ ಆಕಾರದಲ್ಲಿ ಒಳಗಿದ್ದಾನೆ ಎಂದು ಚಿಂತನೆ ಮಾಡಿ ಆತನ ಒಂದೊಂದು 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 ಗುಣಗಳನ್ನು ಚಿಂತನೆ ಮಾಡುತ್ತಾ ಬರಬೇಕು. ಭೂಮಾದಿ ಗುಣಗಳು ಪೂರ್ಣ, ಭೂಹು ಗುಣಪೂರ್ಣ, ಸುಭುವಹ ಐಶ್ವರ್ಯವಂತ, ಸುವಹ ಅಂದ್ರೆ ವಿಶೇಷವಾಗಿ ಸುಖಪೂರ್ಣ ನಾನಾ ಗುಣಗಳು ಪಟ್ಟಿ ಕೊಟ್ಟಿದ್ದಾರೆ. ಎಲ್ಲ ಕೊಡತಾ ಬರ್ತಾ ಇದ್ದಾರೆ. ಎಲ್ಲ ಗುರುಗ ಒಳಗಿರುವ ಭಗವಂತನಲ್ಲಿ ನೀನಿಂಥವ 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 ಅಂತ ಚಿಂತನೆ ಮಾಡ್ತಾ ಬರಬೇಕಂತ ಹೇಳ್ತಾರೆ. ಭೂಮಾದಿ ಗುಣಗಳಿಂದ ಹರಿಯ ಒಲಿಸೋ, ಒಂದು ದಿವಸ ಮಾಡಿದೆ, ಒಂದು ದಿವಸ ಬಿಟ್ಟೆ, ಒಂದು ದಿವಸ ಬೆಳಿಗ್ಗೆ ಮಾಡಿದೆ, ಒಂದು ದಿವಸ ಮಧ್ಯಾಹ್ನ ಮಾಡಿದೆ, ಒಂದು ದಿವಸ ಸಾಯಂಕಾಲ ಮಾಡಿದೆ, ಒಂದು ದಿವಸ ಅರ್ಧರಾತ್ರಿ ಎದ್ದು ಕೂತು ಮಾಡಿದೆ, ಹೀಗೆಲ್ಲ ಬೇಡ. ನೇಮ ನಿತ್ಯದಲ್ಲಿ ನಿತ್ಯದಲ್ಲಿ ಮಾಡಬೇಕು, ನೇಮದಿಂದ ಮಾಡಬೇಕು. ನೇಮ ಅಂದ್ರೆ ಸಕಾಲಕ್ಕೆ ಒಂದೇ ಕಾಲಕ್ಕೆ ಇಟ್ಕೊಂಡು ಮಾಡಿದರೆ ವಿಶೇಷ ಫಲ ಅಂತ ಹೇಳ್ತಾರೆ. ನೇಮ ನಿತ್ಯದಲ್ಲಿ ನಿಸ್ಸಂಗನಾಗಿ ಇದೆ ಕಾಮಿಸು ಕಾಲ ಕಾಲಕ್ಕೆ ಯೋಗ ಮಾರ್ಗ. ನಿಸ್ಸಂಗನ ಅಂದ್ರೆ ಸಂಘ ಬಿಡಬೇಕಂತೆ. ಸಂಘ ಅಂದ್ರೆ ಯಾವುದು ಅಂತೂ ನಮಗೆ ಬರ್ತಾ ಇದೆ. ಯಾವುದ್ರ ಬಗ್ಗೆ? ನಾನಾ ನಮ್ಸುತ್ತಿರೋ ಪದಾರ್ಥಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ. ಇರೋದು ಎರಡೇ ಇಲ್ಲ, ಜಡಚೇತನ ಅದು ಬಿಟ್ರೆ ಅದು ಚೇತನ ನಮಗೆ ಸುಖ ಕೊಡುತ್ತೆ ಅಂತ ಅದರ ಮೇಲೆ ಭ್ರಾಂತಿ, ಜಡ ಸುಖ ಕೊಡುತ್ತೆ ಅದರ ಮೇಲೆ ಭ್ರಾಂತಿ. ಒಳಗಿದ್ದು ಸುಖ ಕೊಡುವ ಸ್ವಾಮಿಯೇ, ಆದ್ದರಿಂದ ಅದು ಮರೆತೋಗಿ ಇವೇ ಕೊಡುತ್ತೆ ಅಂತ ನಾವು ಅದರ ಮೇಲೆ ಅಂಟು ಬೆಳೆಸಿಕೊಂಡಿರ್ತೇವೆ. ಆ ಅಂಟು ಕಳಕೊಳ್ಳಬೇಕು. ಅದರಿಂದ ಭಗವಂತನನ್ನ ಅಂದ್ರೆ ಆ ಧ್ಯಾನ ಕೂತಾಗೆಲ್ಲ ಇದ್ರ ಮೇಲೆ ಹೋಗ್ತಾ ಇರುತ್ತೆ. ಎಲ್ಲರಿಗೂ ಹೋಗ್ತಾ ಇರುತ್ತೆ, ಒಂದ ಪದಾರ್ಥಗಳ ಮೇಲೆ ಹೋಗ್ತಾ ಇರುತ್ತೆ, ಒಂದ ವ್ಯಕ್ತಿಗಳ ಕಡೆಗೆ ಓಡಿ ಹೋಗ್ತಾ ಇರುತ್ತೆ. ಯಾಕೆ ಇದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಹೋದಾಗೆಲ್ಲ ಅಯ್ಯೋ ಅಯ್ಯೋ ಅನ್ನೋ ದುಃಖ ಪಡೋದು ಬೇಡ. ಆ ಹೋದಾಗ ಅಲ್ಲಿ ಹೋಗಿ ಯಾಕೆ ಹೋಗ್ತಾ ಇದೆ, ಇದು ಸುಖ ಪಡುತ್ತೆ ಅಂತ ಅಲ್ಲಿ ಹೋಗ್ತಾ ಇದೆ. ಆದ್ರಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆಯೋ ಅಲ್ಲಿ ಹೋದ ಕೂಡಲೇ ಅಲ್ಲಿ ಆ ಸ್ವಾಮಿ ಆ ಆಕಾರದ ಸ್ವಾಮಿಯನ್ನು ಬಿಟ್ಟರೆ ಆಯ್ತು. ನೀನೇ ಸುಖಪ್ರದ ನೀನೇ ಸುಖಪ್ರದ ಅಂತ ಅಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಈ ಮನಸ್ಸಿಗೆ? ಇವರೇ ಸುಖ ಪಡುತ್ತಾರೆ, ಇದೇ ಸುಖ ಕೊಡುತ್ತೆ ಅಂಬೋದು ಬಿಟ್ಟು ಸರಿ ಸಾಕು ಸಾಕು ದೇವರೇ ಅಲ್ಲ ಅಂತ ಹಿಂದೆ ಬರ್ತಾ ಬರುತ್ತೆ. ಪ್ರಧಾನ ಅದೇ ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ನಿಸ್ಸಂಗನಾಗಿ ಇದೇ ಕಾಮಿಸು ಕಾಲ ಕಾಲಕ್ಕೆ ಯೋಗ ಮಾರ್ಗ. ಅದಕ್ಕೆ ಹೇಳ್ತಾರೆ ನಮ್ಮ ದೊಡ್ಡ ದೊಡ್ಡ ಗುರುಗಳನ್ನ ನಾವು ನೋಡ್ತಾ ಬರ್ತೇವೆ. ಆ ಗುರುಗಳ ಶಿಷ್ಯರು ಅವರ ಪ್ರವರ್ತನೆ ನೋಡಿದಾಗ ಗುರುಗಳ ಸಂಪರ್ಕ ಆದ ಕೂಡಲೇ ಗುರುಗಳ ಪ್ರಭಾವ ಶಿಷ್ಯನ ಮೇಲೆ ಬೀಳುತ್ತೆ, ಬಹಳ ಬೀಳುತ್ತೆ. ಬಿದ್ದಾಗ ಶಿಷ್ಯನಿಗೆ ತಲೆಯಲ್ಲಿ ಗುರುಗಳೇ ತುಂಬಿಡ್ತಾರೆ. ಗುರುಗಳು ಬಿಟ್ಟರೆ ಬೇರೆ ಪ್ರಪಂಚ ಇರಲ್ಲ. ಒಂದು ಹಂತಕ್ಕೆ ಬರುತ್ತೆ, ದೇವರಿಗಿಂತ ಗುರುಗಳೇ ಜಾಸ್ತಿ ಎಂಬುವರಿಗೆ ತುಂಬಿಡುತ್ತೆ ಅಲ್ವಾ. ಎಲ್ಲೋ ಯಾರು ಹೋದ್ರು ಅಲ್ಲಿಂದ ಇಲ್ಲಿ ಬಂದ್ರು, ಬೇರೆ ಕಡೆಗೆ ಬಂದ್ರು, ಕೇಳಿದ್ರು ಮಧ್ವಾಚಾರ ದೊಡ್ಡವರು ಜತಿರ್ಥ ದೊಡ್ಡವರು ಅಂತ. ಮಧ್ವಾಚಾರ ದೊಡ್ಡವರು ಜತಿರ್ಥ ದೊಡ್ಡವರು ಒಂದು ಸಂಶಯ ಬಂತ ಅವರಿಗೆ. ಯಾಕಂದ್ರೆ ಜಯತೀರ್ಥರು ಇಮಿಡಿಯೇಟ್ ಕಾಂಟ್ಯಾಕ್ಟ್ ನಮಗೆ, ಮಧ್ವಾಚಾರ ಸ್ವಲ್ಪ ದೂರ. ಅದಕ್ಕೆ ಜಯತೀರ್ಥನ ಮೇಲೆ ಭಕ್ತಿ ಮಧ್ವಾಚಾರವನ್ನು ಮಾಡ್ತಾ ಇರಲ್ಲ, ಯಾಕೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಇರತ್ತರಿಂದ. ಅದಕ್ಕೆ ಹೇಳ್ತಾರೆ ಜಯತೀರ್ಥನ ಕೇಳಿದ್ರೆ ಬೇಡಪ್ಪ ನನಗೆ ಭಾರ ಜಾಸ್ತಿ ಮೇಲಕ್ಕೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಆದ ಕಾರಣ ನಾವು ಸಾಮಾನ್ಯವಾಗಿ ಗುರುಗಳಾಗ್ಲಿ ಯಾರೇ ಆಗ್ಲಿ ನಮ್ಗೆ ಗಂಟು ಬಂದಾಗ ಅವರೇ ತಲೆಯಲ್ಲಿ ತುಂಬೋದು ಸಹಜ ಸತ್ಯವಾದ ವಿಚಾರ. ನಮಗೂ ಹಾಗೆ ಇತ್ತು. ನಮ್ಮ ಗುರುಗಳು ಪಯೋವಂತೀರ್ಥರು ಒಳ್ಳೆ ಪರ್ಸನಾಲಿಟಿ, ನೋಡಿ ಬಂಗಾರದ ವರ್ಣ ಎಷ್ಟು ಚೆನ್ನಾಗಿರ್ತಾ ಇದ್ರು, ಅಷ್ಟು ಚೆನ್ನಾಗಿರ್ತಾ ಇದ್ರು. ಅವರ ಪೂಜೆ ಮಾಡೋ ಕ್ರಮನೂ ಅಷ್ಟು ಚೆನ್ನಾಗಿರ್ತಾ ಇತ್ತು. ಆ ದಂಡ ಹಿಡ್ಕೊಂಡು ಪ್ರದಕ್ಷಿಣೆ ಮಾಡೋದಾಗ್ಲಿ, ಪಶ್ಚಿಮ ಜಾಗರ ಪೂಜೆ ಅಂದ್ರೆ ತಲೆಯ ಮೇಲೆ ನಿರಮಾಲೆ ಇಟ್ಟುಕೊಂಡು ನರ್ತನ ಸೇವಾ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ನಡೆ ನೋಡಿ ಬಹಳ ಚೆನ್ನ. ಅವರು ಆ ಪೀಠದಲ್ಲಿ ಕೂತ್ಕೊಂಡು ಸಿಂಹಾಸನದಲ್ಲಿ ಕೂತು ಪೇಟೆ ಕಟ್ಟಿ, ವಿಶೇಷವಾಗಿ ಆ ಪೇಟೆ ಕಟ್ಟೋ ರೀತಿ ಅದ್ಭುತ ಆಗಿತ್ತು. ಅವರಾದ್ರೆ ಮತ್ತೆ ಯಾರು ಕಟ್ಟಲಿಲ್ಲ, ರೆಡಿಮೇಡ್ ಟೋಪಿಯನ್ನು ಇಟ್ಕೊಂಡು ಆ ಪೇಟೆ ಹಾಗೆ ಕೂತಿದೆ, ಆ ಕಟ್ಟೋ ರೀತಿ ಬಂದು ಚೆನ್ನ. ಇಷ್ಟು ಪ್ರಿಂಟ್ ಆಗಿತ್ತು ನಮಗೆ. ಎಷ್ಟು ಅಂದ್ರೆ ಅವ್ರು ಬರಬೇಕು ಅಂದ್ರೆ ಕಾದುಕೊಂಡು ಕೂತಿರ್ತಾ ಇದ್ವಿ. ನಮಗೆ ಮೂಲಗೋಪಾಲ ಕೃಷ್ಣ ಪತ್ರಾಭಿರಾಮ ಅವರ್ಯಾರು ಕಾಣಿಸ್ತಾ ಇದ್ದಿಲ್ಲ, ಅವರೇ ಕಾಣಿಸ್ತಾ ಇದ್ರು. ಸರಿ, ಕೊನೇ ಇನ್ನ ಅವರೇನು ವೃಂದಾವನ ಆಗ್ಲಿಕ್ಕೆ ಒಂದು ವರ್ಷದ ಮುಂಚೆ ನಾನು ಇದೇ ಮಾತು ಹೇಳಿದೆ. ಅವಾಗಿನ ಸುಧಾ ಪ್ರಾರಂಭ ಆಗಿತ್ತು. ಅವತ್ತು ಪ್ರವಚನ ಶ್ರೀನಿವಾಸ ನೀನೇ ಮಾಡೋ ಅಂತ ಹೇಳಿದ್ರು. ಅವ್ರು ಪ್ರವಚನ ಮಾಡಿದೆ, ಅವ್ರು ಬಹಳ ಸಂತೋಷ ಆಯ್ತು. ಅವತ್ತು ಆಯ್ತು, ಇವನಿಗೆ ಒಳ್ಳೆ ಸಂತತಿ ಬರುತ್ತೆ ಅಂತ ಹೇಳಿಬಿಟ್ರು. ನಂಗೆ ಮದುವೆ ಆಗಿದ್ದಿಲ್ಲ. ಮಾರನೇ ದಿವಸ ಮತ್ತು ನಾನು ಅನ್ಕೋತಿದ್ರೆ ಇವನಿಗೆ ನಿನ್ನೆ ಸುಮ್ಮನೆ ಕ್ಯಾಶುವಲ್ ಆಗಿ ಅಂದ್ರೇನು ಅಂತ ಅಂದ್ರೆ ಇಲ್ಲ, ಮಾರನೇ ದಿವಸ ಉಪನ್ಯಾಸದಲ್ಲಿ ಇವನಿಗಿನ್ನ ಮದುವೆ ಆಗ್ಲಿಲ್ಲ, ಇವನು ಸಂತತಿ ಅಂತ ಹೇಳಿದನಲ್ಲ ಆಶೀರ್ವಾದ ಅಂತ ತಿಳ್ಕೋಬೇಡಿ, ಶಿಷ್ಯ ಸಂತತಿ ವಿಶೇಷ ಬರುತ್ತೆ ಇವನಿಗೆ ಅಂತ ಆಶೀರ್ವಾದ ಮಾಡಿದ್ರೆ ಆದ ಮೇಲೆ ಊರಿಗೆ ಹೋಗ್ತಾ ಇದ್ದಾರೆ. ಹೋಗುವ ಕಾಲಕ್ಕೆ ಸ್ವಾಮಿ ನಮಸ್ಕಾರ ಮಾಡಿ, ಸ್ವಾಮಿ ನೀವೇ ನಮ್ ಮುಖ್ಯ, ದೇವ್ರಿಗಿಂತ ನೀವೇ ಜಾಸ್ತಿ. ಈ ಮಾತಂದಾಗ ಒಂದ್ ಮಾತಂದ್ರು, ಹೌದಯ್ಯ ನನ್ನ ಗುರುಗಳು ನನ್ನ ಮೇಲೆ ಹಾಗೆ ಪ್ರಭಾವ ಬೀರಿದ್ರು. ಅವ್ರು ಸ್ವಲ್ಪ ಈ ತರ ಮಾತಲ್ಲ, ಸ್ವಲ್ಪ ಕಟಕ್, ಹೌದೋ ನಿಮ್ಗೆ ಗೊತ್ತು ನಿಮ್ ತಲಾ ನಾಳೆ ಕೂತಿರ್ತೀವಿ ಅಂತ. ಅದನ್ನ ತೆಗೆದು ನಮ್ಮೊಳಗೆ ಆ ಸ್ಕ್ರಿಪ್ಟ್ ನ ಕೂತಿರ್ತಾನಲ್ಲ ಅಲ್ಲಿ ಕಳಿಸಿದ್ರೇನೆ ಸಾರ್ಥಕ, ಇಲ್ಲದ ವ್ಯರ್ಥ ಆಗುತ್ತೆ. ನಮ್ಮ ಹತ್ರ ಇಟ್ಕೊಂಡು ಏನ್ ಮಾಡ್ತೀರಾ, ಅವನ ಹತ್ರ ಕಳಿಸ್ಬೇಕು ಆಯ್ತಾ. ಅವತ್ತಿಂದ ಅವರ ಬಾಯಿಂದ ನುಡಿ ಬಂದ ಕಾಲಕ್ಕಿಂದ ದೇವರ ಕಡೆ ಡೈವರ್ಟ್ ಆಗ್ತಾ ಗುರುಗಳಂತರಿಯ. ಹೌದು ಸತ್ಯ, ಎಲ್ಲರಿಗೂ ಗುರುಗಳವರಿಗೆ ಬರ್ತಾ ಇರುತ್ತೆ. ಗುರುಗಳಂತರ್ಯಾನ ಕಡೆಗೆ ಹೋದರೆ ಆ ನುಡಿ ಎಲ್ಲ ಸಾರ್ಥಕ ಆಗುತ್ತೆ. ಅದಕ್ಕೆ ನಿಸ್ಸಂಗಾನಿ ನಾವು ಎಲ್ಲ ಅಂಟು ಬಿಡಿಸ್ಕೊಂಡು ಇಲ್ಲಿ ಬಿದ್ದಿರ್ತೇವೆ. ಗುರುಗಳತ್ರ ಹೋದಾಗ ಅಲ್ಲೇ ಹೋದ್ರೆ ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕಂತೆ. ಅದು ಗುರುಗಳೇ ಬಿಡಿಸ್ತಾರೆ. ದೇವರನ್ನು ಪ್ರಾರ್ಥನೆ ಮಾಡಿ ಅಪ್ಪ ಇವರನ್ನ ಒಳಗಿರೋ ಭಗವಂತನ ಕಡೆಗೆ ಕರೆಸಿ ಅಂತ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ. ನಿಸ್ಸಂಗನಾಗಿ ಇದೇ ಕಾಣಿಸು ಕಾಲ ಕಾಲಕ್ಕೆ ಯೋಗ ಮಾರ್ಗ. ಯೋಗ ಮಾರ್ಗ ಅಂದರೆ ನಿಮಗೇನು ಇಷ್ಟೋರಿಗೆ ಪರಿಚಯ ಮಾಡಿಕೊಟ್ಟದ್ದು ನಾನು, ಬರೀ ಎಬಿಸಿಡಿ ಮಾತ್ರ. ಆ ಯೋಗ ಮಾರ್ಗ ಇಂದ ತುಂಬಾ ಕೂತಿದೆ. ಶೇಷದಾಸರ ಸುಳಾದಿಯಲ್ಲಿ ಬರತಕ್ಕಂತಹ ಅಪರೂಪದ ಯೋಗ ಮಾರ್ಗ ತುಂಬಾ ಕೂತಿದೆ. ಅದನ್ನು ಚೆನ್ನಾಗಿ ತಿಳಿಸಿ ಯೋಗ, ಅದನ್ನ ಕಾಮನ್ ಮಾಡಬೇಕಂತೆ. ನಾನು ಇದು ಮಾಡಬೇಕು ಇದು ಮಾಡಬೇಕು, ಇವಾಗೆ ತುಂಬಾ ವಯಸ್ಸಾಗಿದೆ ಆ ಚಿಂತನೆ, ಆ ಯೋಗ ಮಾಡಬೇಕು ಅಂತ ಅದನ್ನೇ ಹೆಚ್ಚು ಬಯಸ್ತಾ ಹೋಗ್ಬೇಕಂತೆ. ಕಾಮೇನಿ ಮೊದಲಾದ ಭೋಗ ಭಾಗಗಳೆಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಕಾಮಿನಿ ಮೊದಲಾದಂತಹ ಭೋಗ ಭಾಗಗಳು ನಾನಾ ಒಬ್ಬರಿಗೊಬ್ಬರು ನಾನಾ ರೀತಿಯಾಗಿ ನಾವು ಪಡೆಯತಕ್ಕಂಥ ಸುಖ ಏನಲ್ಲ, ಇವೆಲ್ಲವೂ ಕೂಡ ಶ್ರೀಹರಿಯ ಪದಾರವೆಂದಕ್ಕೆ ಅರ್ಪಣೆ ಮಾಡುವುದು ಯೋಗದ ಮೊದಲನೆಯ ಹಂತ. ಯಾವುದು ಬಿಡಬಾರದು, ಬಿಡದೇನೆ ಭಗವಂತನ ಪದಾರವೆಂದಕ್ಕೆ ಅರ್ಪಣೆ ಮಾಡಬೇಕು. ಅಷ್ಟಲ್ಲದೆ ಶ್ರೀ ಮನೋಹರ ವಿಷ್ಣು ಸರ್ವೋತ್ತಮ ರೋಮ ರೋಮಾಂತರದಿ ಮುಕ್ತಾ ಮುಕ್ತರ ನಿಟ್ಟು. ಇದು ದೇವರ ಗುಣಗಳ ಚಿಂತನೆ ಮಾಡ್ತಾ ಬಿಡ್ತಾ ಇದ್ದಾರೆ. ಶ್ರೀ ಮನೋಹರ ಭಗವಂತ ಎಂಥವ ಅಂದರೆ ನಮ್ಮ ಇಂದ್ರಿಯಗಳಿಗೆ ಶ್ರೀ ಅಂತ ಹೆಸರು ಉಪನಿಷತ್ತು ಹೇಳುತ್ತಾ ಇದೆ. ಆ ಇಂದ್ರಿಯಗಳ ಒಳಗಿರತಕ್ಕಂತಹ ಭಗವಂತನ ಹೆಸರು ಶ್ರೀ. ಯಾಕೆ ಅಂದ್ರೆ ಮಹಾಲಕ್ಷ್ಮೀ ದೇವಿ ನಮ್ಮ ಇಂದ್ರಿಯಗಳಲ್ಲಿ ಶ್ರೀ ಅಂತ ಕರೆಸಿಕೊಂಡಿದ್ದು ಇಂದ್ರಿಯಗಳ ಹತೋಟಿಯನ್ನು ನಮಗೆ ತಂದುಕೊಡುತ್ತಾಳೆ. ಅಂಥ ಲಕ್ಷ್ಮೀ ದೇವಿಗೆ ಮನೋಹರ ಅಂದ್ರೆ ಲಕ್ಷ್ಮೀದೇವಿ ಅಂಥವಳು ಅಂದ್ರೆ ನಮ್ಮ ಇಂದ್ರಿಯಗಳು ಆಕೆ ಕೈಯಲ್ಲಿರಬೇಕಾದ್ರೆ ಆಕೆ ಇಂದ್ರಿಯಗಳು ಆಕೆ ಕೈಯಲ್ಲಿರಲೇಬೇಕಲ್ಲ. ಅದಕ್ಕೆ ತನ್ನ ಇಂದ್ರಿಯಗಳ ಹಿಡಿತದಿಂದ ಎಲ್ಲೂ ಮನಸ್ಸು ಹೋಗದೆ ದೇವರಲ್ಲಿ ಮಾತ್ರ ಮನಸ್ಸಿಟ್ಟವಳು. ಅಷ್ಟೇ ಅಲ್ಲದೆ ಆಕೆಗೆ ಯಾವುದೂ ಬೇಡ, ಏನೂ ಬೇಡ. ಅಂಥ ಆಕೆಗೆ ದೇವರು ನೋಡಿದ ಕೊಳ್ಳಿ ಇವಬೇಕು ಇವಬೇಕು ಅಂತ ಬೇಕು ಬರ್ತಾ ಇರುತ್ತಂತೆ. ಶ್ರೀ ಮನೋಹರ ಲಕ್ಷ್ಮೀದೇವಿಯ ಮನಸ್ಸನ್ನು ಹರಣ ಮಾಡತಕ್ಕಂಥವ. ವಿಷ್ಣು ಸರ್ವೋತ್ತಮ ಲಕ್ಷ್ಮೀದೇವಿಗೆ ಮನಸ್ಸನ್ನ ಹರಣ ಮಾಡಿದ ಭಗವಂತ. ಯಾಕಪ್ಪ ಏನಂತಹ ಪಾರ್ಟಿ ಏನಿದೆ ದೇವರಲ್ಲಿ, ಲಕ್ಷ್ಮೀದೇವಿಯ ಮನಸ್ಸನ್ನು ಹರಣ ಮಾಡಿದ ಅಂದ್ರೆ ಲಕ್ಷ್ಮೀದೇವಿ ಅಂತ ಕೇಳಿದರೆ ಇನ್ನಾ ಕಡಿಮೆ ಅವರು ಯಾರು, ಪಾರ್ವತಿದೇವಿ. ಆಕೆ ಸರ್ವತ್ರ ಎಲ್ಲಾ ಕಡೆ ಕೂಡ ಭಗವಂತನ ಚಿಂತನೆ ಮಾಡುತ್ತಾ ವೈರಾಗ್ಯದಿಂದ ಬದುಕ್ತಾ ಇದ್ದು ಹುಟ್ಟಿದ ಕಾಲಕ್ಕಿನಿಂದ ಹುಟ್ಟಿದ ಕೂಸು, ಕೂಸಲ್ಲಿ ಚಿಕ್ಕ ಕೂಸಾಗಿ ಬೆಳೆಯೋದಿಲ್ಲ ದೇವತೆಗಳೆಲ್ಲ. ಹುಟ್ಟೋದು ಅಂದರೆ ರೂಪದಿಂದಲೇನೆ ಬರ್ತಾರೆ. ಬಂದ ಕೂಡಲೇ ಭಗವಂತನ ಚಿಂತನೆ ಮಾಡುತ್ತಾ ಯೋಗ ಮಾರ್ಗದಲ್ಲಿದ್ದಾಳೆ, ಉಪವಾಸ ವ್ರತದಿಂದಿದ್ದಾಳೆ. ಒಂದು ಚೂರು ತಪ್ಪು ನೀರು ಇಲ್ಲ ಏನೂ ಇಲ್ಲ, ಉಪವಾಸದಿಂದಿದ್ದು ಆಕೆ ಗೊತ್ತು ತನ್ನ ಶರೀರದ ಸೌಂದರ್ಯ ಬಹಳ ಚೆನ್ನ ಅಂತ. ಆ ಶರೀರ ಸೌಂದರ್ಯ ನೋಡಿ ಪ್ರಾಣಿಗಳು ಕೂಡ ಹಾಗೇ ನೋಡುತ್ತಾ ಇದು ಬಿಡುತ್ತಂತೆ. ಪಾರ್ವತೀದೇವಿ ಸೌಂದರ್ಯ ಇನ್ನು ಲಕ್ಷ್ಮೀದೇವಿ ಹೇಗಿರ್ಬೇಕು, ಆಕೆ ನೋಡಿದ್ರೆ ಪ್ರಾಣಿಗಳು ಹಾಗೇ ನೋಡ್ತಾ ಇರ್ತಂತೆ. ಅದು ನೋಡಿ ಆಕೆ ಈ ಶರೀರ ಸೌಂದರ್ಯವನ್ನ ನೋಡಿ ಯಾವನು ಕರಗೋದಿಲ್ಲವೋ ಅವನೇ ಗಂಡ, ಅದು ಬಂದವರು ರುದ್ರದೇವರು. ಹಾಗೆ ಈಕೆ ಲಕ್ಷ್ಮೀದೇವಿಗೆ ಕೂಡ ತನ್ನ ಯಾವುದರ ಮೇಲೆ ಏನೂ ಆಸೆ ಇಲ್ಲ, ಈ ಆಸೆ ಇಲ್ಲದವ ಬರಬೇಕು ಅಂದರೆ ಬಂದವನೇ ಶ್ರೀಹರಿ. ಆತನ ವೈರಾಗ್ಯ ಆತನ ಗುಣಗಣಗಳು ಎಲ್ಲ ನೋಡಿದ ಮೇಲೆ ಆಕೆಗೆ ಮನಸ್ಸು ತಾನಾಗಿ ದೇವರ ಹತ್ರ ಹರಿದು ಹೋಗ್ತಾ ಇದೆ. ಯಾಕಪ್ಪ ಅಂದ್ರೆ ವಿಷ್ಣು ಅಂತ ಹೇಳ್ತಾರೆ. ವಿಷ್ಣು ಅಂದ್ರೆ ಎಲ್ಲಾ ಕಡೆ ವ್ಯಾಪ್ತನಾದವ, ಈತನ ಗುಣಗಳು ಈತನ ರೂಪ ಈತನ ವಿಶೇಷವಾದ ಶಕ್ತಿ ಎಲ್ಲಾ ಕಡೆ ವ್ಯಾಪ್ತ. ಅದರಿಂದ ಆತನ ನೋಡಿ ಆಕರ್ಷಿತಳಾಗ್ತಾ ಇದ್ದಾಳೆ. ಶ್ರೀ ಮನೋಹರ ವಿಷ್ಣು ಸರ್ವೋತ್ತಮ. ಯಾಕೆ ವಿಷ್ಣು ಆದ ಅಂದರೆ ಎಲ್ಲ ಕಡೆ ವ್ಯಾಪ್ತನಾದ. ವಾಯುದೇವರು ಎಲ್ಲ ಕಡೆ ವ್ಯಾಪ್ತಾರೆ, ರುದ್ರದೇವರು ವ್ಯಾಪ್ತಾರೆ, ವಾಯುದೇವರು ವ್ಯಾಪ್ತಾರೆ, ಲಕ್ಷ್ಮೀ ದೇವಿ ವ್ಯಾಪ್ತಾಳೆ, ಯಾರಿಲ್ಲ, ಅಂದ್ರೆ ಎಲ್ಲ ಕಡೆ ಇದ್ದಾರೆ, ಆದರೆ ಎಲ್ಲರನ್ನ ಮೀರಿ ವ್ಯಾಪ್ತನಾದವ, ಅದರಿಂದ ಸರ್ವೋತ್ತಮ. ಇನ್ನ ರೋಮ ರೋಮಾಂತರದಿ ಮುಕ್ತಾ ಮುಕ್ತರನ್ನಿಟ್ಟು, ರೋಮ ರೋಮದಲ್ಲಿ ಮುಕ್ತಾ ಮುಕ್ತರನ್ನಿಟ್ಟು ಎಲ್ಲರನ್ನ ಪಾಲನೆ ಮಾಡುವಂತಹ ಸ್ವಾಮಿ ಈತ ಅಂದ್ರೆ. ಇದನ್ನೆಲ್ಲ ಕೂಡ ನಾವು ಬರೀ ಬಾಯಿಂದ ಹೇಳ್ತಾ ಹೋದರೆ ಅಷ್ಟು ಸುಖ ಇರಲ್ಲ. ಆ ಒಳಗೆ ಆ ಮೂರ್ತಿ ಭಗವಂತನನ್ನ ಮೂರ್ತಿಯನ್ನು ನೆಲೆಸಿ ಒಳಗೆ ಸ್ವಾಮಿ ಇದ್ದಾನೆ ಎಂಬ ಎಚ್ಚರದಿಂದ ಜಸ್ಟ್ ಇನ್ಯಾರು ಇಲ್ಲ, ಒಂದು ಬಾಗಿಲು ಹಾಕೊಂಡ್ಬಿಟ್ಟು ನಾವು ನೀವು ಅಂತ ಒಬ್ಬರು ಇಬ್ಬರೇ ಹೇಳ್ತಾ ಒನ್ ಟು ಒನ್ ಟೀಚಿಂಗ್ ಅಂತ ಆತರ ದೇವರು ನಾವು ಇಬ್ಬರೇ ಇರ್ಬೇಕು ಒಳಗೆ. ಅವನ ಕುರಿತು ನೀನ್ ಹೀಗೆ ಅಂತ ಎದುರಿಗೆ ದೇವರ ಕುರಿತು ಹೇಳೋದು. ರೋಮ ರೋಮಾಂತರದಿ ಮುಕ್ತರನ್ನಿಟ್ಟು ಸ್ವಾಮಿ ಮಮ ಸ್ವಾಮಿ ಸರ್ವಸ್ವಾಮಿ ಮಮಸ್ವಾಮಿ ಸರ್ವಸ್ವಾಮಿ ಅಂದ ಕೂಡಲೇ ಏನ್ ಬರುತ್ತಿದ್ದರಿಂದ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವ ಕೃತದೇವಚ. ಅದರಿಂದ ಏನ್ ಬರುತ್ತಪ್ಪ ಅಂದ್ರೆ ಇಷ್ಟು ಬ್ರಹ್ಮಾದಿ ದೇವತೆಗಳು ಇಡೀ ಜಗತ್ತನ್ನು ಸಲಹುವಂತ ಸ್ವಾಮಿಗೆ ಮಡಪಾಯಿ ನಾನೊಬ್ಬ ಜಾಸ್ತಿ ಆಗ್ತೇನೆ ಎಂಥವ, ನಾನು ಬಹಳ ಚಿಕ್ಕವ, ನನ್ನ ರಕ್ಷಣೆ ಮಾಡುವುದು ಇತನಿಗೆ ಹೆಚ್ಚಾಗುತ್ತಾ, ಸರ್ವಥಾ ಇಲ್ಲ, ಮಹಾಶಕ್ತನಿದ್ದಾನೆ, ಮುಂದೇನು ಸುಮ್ಮನೆ ಗಾಬರಿ ಪಡ್ತಾ ಇದ್ದೇನೆ ನಾನು, ದಿನಾಗ್ಲೂ ಓದಾಡ್ತೇನೆ ಏನಾಗುತ್ತೋ ಏನೋ ಏನಾಗುತ್ತೋ ಏನಾಗುತ್ತೋ ಏನಿಲ್ಲ. ಅದಕ್ಕೆ ಹೇಳ್ತಾರೆ ಪಾವ ಕೊಲ್ಲುವ ತಾನೇ ಅನ್ನರು ಏನಾಗಿಲ್ಲ. ಇದು ಬರಬೇಕು ನಮಗೆ, ಯಾರಾದರೂ ನನ್ನ ಕೊಂದು ಬಿಡ್ತಾರೇನೋ ಅಥವಾ ಏನಾದ್ರೂ ಮಾಡ್ತಾರೇನೋ ಏನಾದ್ರೂ ಆಗ್ತದೇನೋ ಏನೂ ಇಲ್ಲ. ಯಾಕೆ ಎಲ್ಲ ಪಪ್ಪೆಟ್ಸ್ ಎಲ್ಲ ಕೂಡ ಯಾವ್ದು ಬೊಂಬೆಗಳ ತರ ಬಿದ್ದಿದ್ದಾರೆ, ಅಲ್ಲಿ ನಿಂತು ಸ್ವಾಮಿಯೇ ಮಾಡಿಸಬೇಕು, ಅವನು ಬಿಟ್ಟರೆ ಇನ್ಯಾರು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕರ್ಮಾನುಸಾರ ಅವರಲ್ಲಿ ನಿಂತು ಏನಾದ್ರೂ ಮಾಡಿಸ್ತಾರೆ ಸ್ವಾಮಿ. ಅದು ಬಿಟ್ಟರೆ ಸ್ವತಂತ್ರವಾಗಿ ಯಾರೇ ನನ್ನ ಉದ್ಧಾರ ಮಾಡುವರು ಇಲ್ಲ, ಯಾರೇ ನನಗೆ ಮೋಸ ಮಾಡುವರು ಇಲ್ಲ, ಯಾರೇ ನನ್ನ ಕೊಂದು ಬಿಡೋರು ಇಲ್ಲ, ಯಾರೇ ರಕ್ಷಣೆ ಮಾಡುವರು ಇಲ್ಲ, ಯಾರೂ ಇಲ್ಲ. ಅವನೊಬ್ಬನೇ ನನ್ನಲ್ಲಿ ಗುರುಗಳಲ್ಲಿ ಎಲ್ಲರಲ್ಲಿ ನಿಂತು ರಕ್ಷಣೆ ಮಾಡುವವ ಅಂತ ದೀಕ್ಷೆ ಬಂತ. ಇದೆಲ್ಲ ಪುಡಿ 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 ಪುಡಿಯಾಗಿ ಹೋಗುತ್ತೆ. ನಿತ್ಯ ನೋಡಿ ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ನನಗಿಂತ ಅವರು ಸುಖವಾಗಿದ್ದಾರೆ ಅಂತಾನೆ ಬರ್ತಾ ಇದೆ. ಇನ್ನೊಬ್ಬರು ನೋಡಿದಾಗ ದೇ ಆರ್ ಫೈನ್, ಅವರೆಷ್ಟು ಫೈನ್ ಎಂಬುದು ಅವ್ರು ಮುಟ್ಟಿ ನೋಡಿದಾಗ ಗೊತ್ತಾಗುತ್ತೆ. ಒಬ್ಬರೇ ಕೂಡಿಸಿಕೊಂಡು ಏನ್ರಿ ನೀವು ಬಹಳ ಫೈನ್ ಅಲ್ಲ ಅಂತ ಹೇಳಿದಾಗ ಅವರು ದಳ 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 ಶುರು ಮಾಡುತ್ತಾರೆ. ಕಣ್ಣಲ್ಲಿ ನೀರು ಬಾರದೆ ಸೂಪರ್ ಫೈನ್ ಅನ್ನೋರು ಯಾರಾದ್ರೂ ಇದ್ದಾರೆ ಹೇಳಿ, ಯಾರು ಇಲ್ಲ. ಅವರವರ ದುಃಖ ಒಳಗೇ ಕೂತಿರುತ್ತೆ, ನಾನು ಆ ರೀತಿಯಲ್ಲಿ ಭೂತ ಕೂತಿರುತ್ತೆ. ಆ ಭೂತ ಎಲ್ಲ ಹೋಗಬೇಕಾ, ನಿಜವಾಗಿ ಹೋಗಬೇಕಾ, ಅನವಸರ ಸುಮ್ಮನೆ ದುಃಖ ಪಟ್ಟನಪ್ಪ ನಾನು, ಬೇಡ ಬೇಡ, ಇನ್ನು ಪ್ರಶಾಂತವಾಗಿರಬೇಕು. ಹೇಗೆ ಅಂದರೆ ಇಷ್ಟೋರಿಗೆ ಕಾರಣ ಹೇಳಿ, ಈ ದುಃಖಕ್ಕೆಲ್ಲ ಕಾರಣ ವ್ಯಕ್ತಿಗಳು. ಪದಾರ್ಥ ಅಂದ್ರೆ ದುಃಖ ಕೊಡಲ್ಲ, ಹೌದಾ, ಪದಾರ್ಥ ಅಂದ್ರೆ ತಾನಾಗಿ ದುಃಖ ಕೊಡಲ್ಲ, ಇನ್ನೇನು ದುಃಖ ಕೊಡೋದು ವ್ಯಕ್ತಿಗಳೇ. ಈ ವ್ಯಕ್ತಿಗಳು ಅಂದ್ರೆ ಇವರೇ ದುಃಖ ಕೊಟ್ರು, ಇವರೇ ದುಃಖ ಕೊಟ್ರು, ಇವರೇ ಇದೇ ಮೇನ್ ಕಣ್ಣಲ್ಲಿ ನೀರು ಬರಲಿ ಕಾರಣ ಇನ್ನೇನಾದ್ರು ಇದೆಯಾ, ನನಗೆ ಗೊತ್ತಿಲ್ಲ, ಇನ್ನೇನು ಗೊತ್ತಿಲ್ಲ. ವ್ಯಕ್ತಿಗಳು ಬಿಟ್ರೆ ನಮಗೆ ದುಃಖಕ್ಕೆ ಕಾರಣ ಅನ್ಬೋದು ಯಾರಾದ್ರೂ ಇದೆಯಾ, ದೇವ್ರ ಮಾತ್ರ ಹೋಗೋಣ, ನಮ್ ಸುತ್ತಿರುವ ವ್ಯಕ್ತಿಗಳೆಲ್ಲ ಪ್ರಧಾನ, ದೇವ್ರು ಕಾಣಿಸಲ್ಲ. ಸದ್ಯಕ್ಕೆ ನಮಗಿರೋ ದುಃಖಕ್ಕೆ ಕಾರಣ ನಾವು ಅನ್ಕೊಳ್ಳೋದು ವ್ಯಕ್ತಿಗಳು, ಆ ವ್ಯಕ್ತಿಗಳೇ ನಮಗೆ ವಿಶೇಷವಾಗಿ ದುಃಖ ಪಡ್ತಾ ಇದ್ದಾರೆ. ಆದರೆ ಚೂರು ಚಿಂತನೆ ಮಾಡಿದರೆ ಈ ವ್ಯಕ್ತಿ ಸ್ವತಂತ್ರವಾಗಿ ದುಃಖ ಕೊಡ್ಲಿಕ್ಕಾಗುತ್ತಾ, ನನಗೆ ಆಗಲ್ಲ, ದೇವರೇ ಒಳಗೆ ನಿಂತು ಕೊಡತಾನೆ. ಅಲ್ಲ, ಯಾಕೆ ಕೊಡ್ತಾ ಇದ್ದಾನೆ ಈ ವ್ಯಕ್ತಿಯಲ್ಲಿ, ನಿಂತು ಯಾಕೆ ಕೊಡ್ತಾ ಇದ್ದಾನೆ, ಆ ವ್ಯಕ್ತಿ ಕೆಟ್ಟವ ಅದರಿಂದ ಅಲ್ಲಿ ನಿಂತುಕೊಂಡಿದ್ದಾಗ ನಾನು ಕೊಡ್ತಾ ಇದ್ದಾನೆ, ಸರಿ ವೆರಿ ಗುಡ್ ಫೈನ್, ಆ ವ್ಯಕ್ತಿ ಕೆಟ್ಟವ, ಆ ವ್ಯಕ್ತಿ ಕೆಟ್ಟವನಾದ್ರಿಂದ ಕೊಡ್ತಾ ಇದ್ದಾನೆ, ಬಹಳ ಚೆನ್ನಾಗಿದೆ. ಆದರೆ ಅವನನ್ನ ನನ್ನ ಹತ್ರ ಕರ್ಕೊಂಡು ನನ್ನ ಗಂಟೆ ಹಾಕಿ ಯಾಕೆ ಕೊಡ್ತಾ ಇದ್ದಾನೆ, ಬೇರೆಯವರ ಕರ್ಕೊಂಡು ಹೋಗಿ ಅವ್ರ ಸರಿ ಅವರಿಗೆ ಅನ್ನಿಸ್ತಾ ಇಲ್ಲ, ನನಗೇ ಯಾಕೆ ಅನ್ನಿಸ್ತಾ ಇದ್ದಾನೆ, ನಂದೇ ಏನೋ ಕೂತಿದೆ ಅಂತ ಅರ್ಥ. ಹೌದಲ್ವೋ, ಆಗ ಸುಮ್ಮನೆ ಯಾರಿಗೂ ಯಾವುದು ಅಂಟ್ ಹಾಕಲ್ಲ, ಏನ್ ಮಾಡ್ತಾನೆ, ನಮ್ಮ ನಮ್ಮ ಹಿಂದಿನ ಕರ್ಮಾನುಸಾರ ಗಂಟು ಹಾಕಿ ಅವರ ಮೂಲಕ ಕೊಟ್ಟು ನಮ್ಮ ಮುಗಿತಾ ಉಣ್ಣೋದು ಅವರನ್ನು ದೂರ ಮಾಡುತ್ತಾನೆ ಅಥವಾ ಅವನು ಸರಿ ಮಾಡ್ತಾನೆ. ಮತ್ತೆ ಇಷ್ಟು ಎಲ್ಲಾ ಕೇಳಿ ಎಲ್ಲಾ ಮಾಡಿ ಹೌದು ವ್ಯಕ್ತಿಗಳ ಮೇಲೆ ಕಲ್ಲು ಹಾಕಿ ನಾವು ಒಡತಾ ಇರೋದು ಸರಿಯಾ ಹೇಳಿ, ಹೌದಾ? ಮತ್ತೆ ಇಷ್ಟು ಕೇಳ್ತೀವಿ ಮನೆಗೆ ಹೋದು ಕೂಡಲೇ ಅನಿಸ್ತೀವಲ್ಲ, ಯಾಕದು ಕಾಣಿಸಲ್ಲ ಇದು ಪ್ರವಚನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸುಶಾಂತ ವೈರಾಗ್ಯ ಅಂತ ಮೂರು. ಪ್ರವಚನ ಶಾಲಕ ವೈರಾಗ್ಯ ಬರುತ್ತೆ, ಸ್ಮಶಾನದಲ್ಲಿ ವೈರಾಗ್ಯ ಬರುತ್ತೆ. ನಮ್ ಪ್ರಾರಬ್ಧ ಕ್ರಮ ಅಲ್ವಾ, ಎಲ್ಲರಿಗೂ ಆ ಬಂಧ ಶಕ್ತಿ ಬರ್ತಾ ಇಲ್ಲ. ಯಾಕೆ ಅವರವರ ಕಡೆಗೆ ಬುಡ ಇಲ್ಲದಿದ್ದರೆ, ಯಾವುದು ಪಾಪದ ಬುಡ ಇಲ್ಲದಿದ್ದರೆ ಅವನ ಬಂಧ ಶಕ್ತಿ ತಾನಾಗಿ ಬಂಧನ ಮಾಡಲಿಲ್ಲವ, ನಮದೇ ಪಾಪ ಕೊಡ್ಲಿಕ್ಕಾಗಿ ಬಂಧನ ಅಂತ ಇಚ್ಛಾ ಕೊಟ್ಟ ಅಷ್ಟೇ, ಅದನ್ನೇ ಬಂಧ ಶಕ್ತಿ ಅಂತಾರೆ, ಇನ್ನೇನಿಲ್ಲ. ಹಾಗಾದ್ರೆ ಪ್ರಧಾನವಾಗಿ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ಸ್ವಾಮಿ ಮಮಸ್ವಾಮಿ ಸರ್ವಸ್ವಾಮಿ ಅಂತ ಚಿಂತನೆ ಏನದು ಅಂದ್ರೆ, ಎದುರಿಗೆ ನಿಂತು ಸುಖ ಕೊಡುವವ ಅವನೇ. ಯಾವ ಕ್ಷಣದಲ್ಲಿ ಏನು ನಿಂತು ಅಪಾಂತ ಅಭಿಮಾನ ಕೊಟ್ಟು ಸುಖ ಕೊಡುವವ ಅವನೇ. ಇಲ್ಲ ಹಲ್ಲು ಕಡದು ಅಲ್ಲಿ ಸ್ನಾನಾದಿ ದುಃಖ ಕೊಡುವವ ಅವನೇ. ಹೌದಾ? ಎಲ್ಲಾ ವ್ಯವಸ್ಥೆ ಅವಂದೇ ಆಗ್ತಾ ಇರುತ್ತೆ. ಆಯಾ ಕಾಲ ಕಾಲಕ್ಕೆ ಯಾರ್ಯಾರಿಂದ ಏನೇನು ಮಾಡಿಸ್ತಾರೆ ಅದಕ್ಕೆ ಹೇಳ್ತಾರೆ. ಶೇಷದಾಸರು ಒಂದು ಮಾತು ಹೇಳ್ತಾರೆ, ಎಲ್ಲ ಅನುಭವಿಸುವಂತಹ ಎಲ್ಲಾ ಸುಖಗಳನ್ನ ದೇವರಿಗೆ ಷೋಡಶೋಪಚಾರ ಪೂಜಾ ಅಂತ ಚಿಂತನೆ ಮಾಡು. ಯಾರು ದೂಷಣ ಅಥವಾ ತೋಷಣ ಅಂದರೆ ವಿಶೇಷವಾಗಿ ವಂದಾನ ನಿಂದೆಯು, ಆರಾರು ಮಾಡುವ ವಂದಾನ ನಿಂದೆಯು ಶ್ರೀರಮಣನಿಗಿದು ಬಲು ಸ್ತೋತ್ರವೆಂದೆನ್ನು. ಆ ಚಿಂತನೆ ಬಂದಾಗ ಏನಾಗುತ್ತೆ ಅಂದ್ರೆ ತಡ ಮಾಡೋ ಕಡಿಮೆ ಆಗುತ್ತೆ ನೋಡಿ. ಪ್ರಾಕ್ಟಿಕಲಿ ಅಪ್ಲೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಸುಮ್ಮನೆ ಕೇಳ್ತಾ ಇದ್ರೆ ಬರಲ್ಲ. ಪ್ರಾಕ್ಟಿಕಲಿ ಅಪ್ಲೈ ಮಾಡಿದಾಗ ಒಳ್ಳೆ ಏನಾಗುತ್ತೆ ಅಂದ್ರೆ, ಬಿಸಿ 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 ಆಗಿ ಶ್ರೀರಂಗದಿಂದ ಬಂದಾಗ ಶ್ರೀರಂಗದಲ್ಲಿ ಹೋದ್ರೆ ಗೊತ್ತಾಗುತ್ತೆ, ನೀನು ವಿಪರೀತ ಬಿಸಿಲು ಒದ್ದಾಡ್ತಾ ಇರ್ತೀವಿ. ಆ ತಮಿಳುನಾಡು ಕಡೆ ಹೋದ್ರೆ ಇದ್ದಕ್ಕಿದ್ದಾಗ ಎಸಿಯಲ್ಲಿ ಹೋಗ್ಬಿಟ್ರೆ ಎಷ್ಟು ಆನಂದ ಆಗ್ಬಿಡುತ್ತೋ ಅಷ್ಟು ಆನಂದ ಆಗ್ಬಿಡುತ್ತೀವಿ ಹೇಳ್ತಾರೆ. ರೋಮ ರೋಮಾಂತರದಿ ಮುಕ್ತಾನ್ ಮುಕ್ತರ ನಿಟ್ಟು ಸ್ವಾಮಿ ಮಮ ಸ್ವಾಮಿ ಸರ್ವಸ್ವಾಮಿ ಇನ್ನು ಹೇಳ್ತಾ ಇದ್ದಾರೆ. ತಾಮಸ ತಾನಸ ನಿರ್ಲೇಪ ತಾತ್ವಿಕ ಸಾತ್ವಿಕ ಸಾಮ ಗಾಯನ ಪ್ರಿಯ ಭೂತಸ್ಥನೇ ಪ್ರೇಮ ಪರಮನೆಂದು ಹಿಂಕಾರಾದಿ ಪಂಚ ಸಾಮದಿ ಉಪದ್ರವ ಇಂತು ಗ್ರಹಿಸೋ ಹೇಳ್ತಾರೆ. ಈತ ತಾಮಸ ತಾಮಸ ನಿರ್ಲೇಪ ಅಂದ್ರೆ ತಾಮಸ ಗುಣದ ನಿರ್ಲೇಪ, ಆತನಿಗೆ ಯಾವ ಗುಣ ಇಲ್ಲ. ಅಷ್ಟೇ ಅಲ್ಲ, ತಾಮಸ ಎರಡು ಶಬ್ದ ಹಾಕಿದ್ದಾರೆ. ತಾಮಸರಿಗೆ ಇವ ಅಂಟಿಕೊಳ್ಳ, ಇವನಿಗೆ ತಾಮಸ ಗುಣದ ಸ್ಪರ್ಶ ಇಲ್ಲ, ಇವ ತಾಮಸರಿಗೆ ಸಿಗಲ್ಲ. ಆದ್ದರಿಂದ ಅಷ್ಟೇ ಅಲ್ಲ, ತಾತ್ವಿಕ ಸಾತ್ವಿಕ, ತಾತ್ವಿಕರಾದಂಥ ಸಾತ್ವಿಕರಾದ ಯಾರು ತಾತ್ವಿಕ ದೇವತೆಗಳೊಳಗಿದ್ದು ಎಲ್ಲರಿಗೆ ಅನುಗ್ರಹ ಮಾಡತಕ್ಕಂಥವ, ಅವರಲ್ಲಿ ಭಗವಂತನ ಚಿಂತನೆ ಮಾಡಿ. ಸಾಮಗಾಯನ ಅವರು ಹೇಗಿದ್ದಾನೆ ಅಂದ್ರೆ ಪ್ರಿಯ, ಸಾಮಗಾಯನಕ್ಕೆ ವಿಶೇಷವಾಗಿರತಕ್ಕಂಥ ಪ್ರೀತನಾದವ. ಸಾಮದಾನ ಮಾಡಬೇಕಂತೆ. ಸಾಮದಾನ ಎರಡು ರೀತಿ, ಸಾಮದಾನ ಅಂದರೆ ವೇದದಲ್ಲಿ ಬರುವಂತಹ ಋಕ್ಕುಗಳನ್ನ ದಾನದಿಂದ ಹೇಳುವ ರೀತಿಯನ್ನು ಸಾಮದಾನ ಅಂದರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಇಂದ್ರಿಯಗಳಲ್ಲಿ ನಡೆಯುವ ಭಗವಂತನ ವ್ಯಾಪಾರವನ್ನ ತಿಳಿದು ದಾನ ಮಾಡಿದರೆ ಅದು ಸಾಮದಾನ ಆಗುತ್ತೆ. ಇಂದ್ರಿಯಗಳಲ್ಲಿ ದೇವರು ನಿಂತು ಮಾಡಿಸುವ ವ್ಯಾಪಾರದ ದಾನವೇ ನಿಜವಾದ ಸಾಮದಾನ. ಆ ಸಾಮದಾನವೇ ಆ ಸಾಮದಾನದಲ್ಲಿ ಬರ್ತಾ ಇದೆ. ಸಾಮದಾನ ಅಂದ್ರೆ ಋಕ್ಕುಗಳನ್ನು ಕುರಿತು ಋಕ್ಕುಗಳನ್ನ ದಾನ ಮಾಡಿದ್ದು ಸಾಮದಾನ. ಮೇಲ್ನೋಟಕ್ಕೆ ಮಾಮೂಲಾಗಿ ಅಗ್ನಿ ಏಳೆ ಪುರೋಹಿತಂ ಅಂತ ಬರುತ್ತೆ, ಅದಕ್ಕೆ ಅಗ್ನಿ ಅಂತ ಹಾಡು ಹೇಳ್ತಾ ಹೋಗ್ತಾರೆ. ಇದು ನಮಗೆ ಗೊತ್ತಿದ್ದು ಋಕ್ಕು, ಅದನ್ನ ದಾನ ಮಾಡುವುದು ಸಾಮದಾನ. ಅದಲ್ಲ, ಒಳಗೆ ಏನಿರುತ್ತೆ ಋಕ್ಕಿನಲ್ಲಿ ಎಂದರೆ ಇಂದ್ರಿಯಗಳಲ್ಲಿ ಭಗವಂತ ನಿಂತು ಮಾಡಿಸುವ ವ್ಯಾಪಾರವನ್ನೇ ವೇದ ದಾನ ಮಾಡುತ್ತಾ ಇರುತ್ತೆ. ಅದನ್ನ ದಾನದ ರೀತಿಯಲ್ಲಿ ಹೇಳಿದಾಗ ಭಗವಂತ ಪ್ರೀತನಾಗ್ತಾನೆ. ಸಾಮಗಾಯನ ಪ್ರಿಯ ಭೂತಸ್ಥನೇ ಪ್ರೇಮ ಪರಮನೆಂದು, ಇವನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿ, ಗಾಯತ್ರಿ ಮಂತ್ರದಲ್ಲಿ ಸಕಲ ಭೂತಗಳಲ್ಲಿ ನಿಂತಿರುವ ರೂಪ ಇದೆ. ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಮಂತ್ರ ಹೇಳುವ ರೂಪ ಒಂದು, ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ರೂಪ. ಗಾಯತ್ರಿ ಮಂತ್ರದೊಳಗೆ ಆರು ರೂಪಗಳು ನಿಂತಿವೆ. ಒಂದು ಯಾವುದು ಅಂದರೆ ಸ್ತ್ರೀ ರೂಪಿ ಹಯಗ್ರೀವ, ಗಾಯತ್ರಿ ಮಂತ್ರಗತ ರೂಪ. ಎರಡನೇ ರೂಪ ಯಾವುದು ಅಂದ್ರೆ ಮತ್ಸ್ಯಾದಿ ಸಕಲ ಚೇತನಾಚೇತನಗಳಲ್ಲಿ ನಿಂತ ಭೂತ ಅಂತ ಕರೆಸಿಕೊಂಡ ರೂಪ, ಸಕಲ ಭೂತಗಳಲ್ಲಿ ನಿಂತ ಭೂತಸ್ಥ ಅಂತ ಭಗವದ್ ರೂಪ. ಅದನ್ನು ಹೇಳ್ತಾ ಇದ್ದಾರೆ. సామగాయన ప్రియ భూతస్థనే ప్రేమ పరమనిందు. ఇవనే పరమ ప్రేమ. ಅಂದರೆ ನಮ್ಮಲ್ಲಿ ಭಕ್ತಿ ಬೇಕು. ಭಕ್ತಿಯ ವಿವರಣೆ ಏನು ಅಂದರೆ ದೇವರಲ್ಲಿ ಪ್ರೇಮ. ಭಕ್ತಿಯ ಉಚ್ಚಮಟ್ಟ ಅಂದರೆ ಪರಮ ಪ್ರೇಮ. ದೇವರು ಬಿಟ್ಟರೆ ಇನ್ಯಾವುದು ಬೇಡ, ನನಗೆ ದೇವರ ಕರುಣೆ ಬೇಕು, ದೇವರೇ ಬೇಕು, ಇನ್ನೇನು ಬೇಡ, ಅದು ಪರಮ ಪ್ರೇಮ. ಅಂದರೆ ಎಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಭೂತಗಳಲ್ಲಿ ಅಂದರೆ ಎಲ್ಲ ಜೀವರ ಸಾತ್ವಿಕ ಜೀವರಾಶಿಗಳಲ್ಲಿ ನಿಂತು ಅವರಲ್ಲಿ ಪರಮ ಪ್ರೇಮವನ್ನ ಹುಟ್ಟಿಸುವ ಆ ಪರಮ ಪ್ರೇಮದಲ್ಲಿ ನಿಂತ ಭಗವದ್ ರೂಪ ಪರಮ ಪ್ರೇಮ ಅಂತ. ನಮ್ಮಲ್ಲಿ ಭಕ್ತಿ ಹುಟ್ಟಿರುತ್ತೆ, ಆ ಭಕ್ತಿಯಲ್ಲಿ ಭಗವದ್ ರೂಪ ಇರುತ್ತೆ, ಆ ಭಕ್ತಿಯಲ್ಲಿರುವ ಭಗವದ್ ರೂಪದ ಹೆಸರು ಭಕ್ತಿ ಅಂತ. ನಮ್ಮಲ್ಲಿ ವೈರಾಗ್ಯ ಹುಟ್ಟುತ್ತೆ, ಆ ವೈರಾಗ್ಯದಲ್ಲಿರುವ ಭಗವಂತನ ಹೆಸರು ವೈರಾಗ್ಯ ಅಂತ. ಹಾಗೆ ನಮ್ಮಲ್ಲಿ ಜ್ಞಾನ ಹುಟ್ಟಿರುತ್ತೆ, ಜ್ಞಾನದಲ್ಲಿರುವ ಭಗವಂತನ ಹೆಸರು ಜ್ಞಾನ ಅಂತ. ಹಾಗಾದರೆ ನಮ್ಮಲ್ಲಿರುವ ಪರಮಭಕ್ತಿ ಅಂದ್ರೆ ಪರಮ ಪ್ರೇಮ ಅಂತ ಹೆಸರು. ಆ ಪರಮ ಪ್ರೇಮದಲ್ಲಿ ಭಗವದ್ ರೂಪ ನಿಂತಿರುತ್ತೆ, ಅದನ್ನೇ ಪರಮ ಪ್ರೇಮ ಅಂದ್ರು. ಪರಮ ಪ್ರೇಮನೆಂದು ಅಂದರೆ ಅವನೇ ನಮ್ಮೊಳಗೆ ಆ ಪ್ರೇಮದಲ್ಲಿ ನಿಂತು ನಮಗೆ ಅದನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂಥ ಬಿಂಬಮೂರ್ತಿ. ನನ್ನ ಬಿಂಬಮೂರ್ತಿಯೇ ನನ್ನಲ್ಲಿ ವಿಶೇಷವಾದ ಪರಮ ಪ್ರೇಮವನ್ನು ಹುಟ್ಟಿಸಿ ಆ ಹೆಸರಿನಿಂದ ಅಲ್ಲಿದ್ದು ನನ್ನ ಜೀವನ ಸಾರ್ಥಕ ಮಾಡುತ್ತಾ ಇದ್ದಾನೆ ಅಂತ ತಿಳಿದು, ಅಂದರೆ ಸಾಮಗಾಯನ ಮಾಡಿದರೆ ಸಾಮಗಾನವನ್ನ ಮಾಡುವಂತ ರೀತಿಗಳನ್ನ ತಿಳಿದು ಥಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಮೊದಲಾದ ಆ ಸಾಮಗಾನದ ರೀತಿಗಳವು. ಆ ರೀತಿಗಳನ್ನ ತಿಳಿದು ಆ ಸಾಮಗಾನದ ರೀತಿಗಳಲ್ಲಿ ಆಯಾ ಹೆಸರಿಟ್ಟುಕೊಂಡ ಭಗವದ್ ರೂಪ ಇದೆ ಅಂತ ತಿಳಿದು ಆ ರೂಪಗಳು ಯಾವುದು ಯಾವುದು ಅಂತ ತಿಳಿದು ಕಾಲ ಕಾಲಕ್ಕೆ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಏನು ಫಲ? ದೇವರಲ್ಲಿ ಪರಮ ಪ್ರೇಮ. ಅದನ್ನ ತೋರಿಕೊಡು. ಪರಮ ಪ್ರೇಮನೆಂದು ಹಿಂಕಾರಾದಿ ಪಂಚ ಯಾವ್ದು? ಹಿಂಕಾರ, ಪ್ರಸ್ತಾವ, ಉದ್ಗೀತ ಅದು ಬೇಡ, ಉದ್ಗೀತ, ಪ್ರತಿಹಾರ, ನಿಧನ ಐದಾಯ್ತಾ? ಐದಾದ ಮೇಲೆ ಆದಿ ಉಪದ್ರವ ಎರಡು ಕೊನೆಗೆ ತಗೊಂಡಿದ್ರು. ಅಲ್ಲಿ ಕೊಟ್ಟಾಗ ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನ ಅಂತ ಆದಿ ಉಪದ್ರವ ಮಧ್ಯದಲ್ಲಿ ಸೇರಿತ್ತು. ಇವರು ಐದು ಪ್ರತ್ಯೇಕ ಮಾಡಿ ಎರಡು ಪ್ರತ್ಯೇಕ ಮಾಡಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಹಿಂಕಾರಾದಿ ಪಂಚ ಸಾಮ ಆದಿ ಉಪದ್ರವ ಇಂತು ಗ್ರಹಿಸೋ. ಅಲ್ಲಿ ಯಾರ್ಯಾರಿದ್ದಾರೆ? ಹಿಂಕಾರ ಈ ಮಾತಿಗೆ ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ನಾಮ, ಅನಿರುದ್ಧ, ಸಂಕರ್ಷಣ, ವರಹ, ನೃಮೃಗ, ಸಪ್ತ ಭಗವದ್ ರೂಪಗಳು ಅಲ್ಲಿಗಲ್ಲಿ ಅಲ್ಲಿಗಲ್ಲಿ ಚಿಂತನೆ ಮಾಡಿ ಎಷ್ಟು ಜನ ಬಿಡಿಸ್ತಾ ಬರ್ತಾರೆ. ನಮಗೆ ಚತುರ್ದಶಿ ಓದಿದ್ದಕ್ಕೆ ವಿಜಯದಾಸ ಸುಳಾದಿಗಳು ಸುಲಭವಾಗಿ ಅರ್ಥ ಆಗ್ತಿದ್ದಾಗ ಏನೋ ಇದು ಅಂತ ಅಲ್ವಾ. ಇವಾಗ ನಿಮಗೆ ನಾನು ಹೇಳಬೇಕಾಗಿಲ್ಲ, ನಿಮಗೆ ಅರ್ಥ ಆಗ್ತಾ ಇದೆ, ಆನಂದವೂ ಆಗ್ತಾ ಇದೆ. ಅದಕ್ಕೆ ಷೋಡಶಿ ಚತುರ್ದಶಿಯಲ್ಲಿ ಎಷ್ಟು ಸಂಗ್ರಹ ಮಾಡಿದ್ದಾರೆ ಅಂದ್ರೆ ನಾವು ಎಲ್ಲಿಗೆ ಹೋದ್ರೂ ಇದು ಬಂತಲ್ಲ ಇದು ಬಂತಲ್ಲ ಅಂತ ಮಾಡಬೇಕು. ಎಲ್ಲ ಆಗಿರುತ್ತೆ. ಇನ್ನ ನಿಮ್ಗೆ ಷೋಡಶಿ ಹಿಡಿತಕ್ಕೆ ಬಂದಿಲ್ಲ, ಚತುರ್ದಶಿ ಮಾತ್ರ ಬಂದ್ರೆ ಷೋಡಶಿ ಅಲ್ಲಲ್ಲಿ ಚೂರು ಚೂರು ಮುಟ್ಟಿದ್ದೀರ ಅಷ್ಟೇ. ಇನ್ನ ಅದೂ ಪೂರ್ಣ ಹಿಡಿತಕ್ಕೆ ಬಂದ್ರೆ ಎಷ್ಟು ಆನಂದ ಆಗುತ್ತೆ. ಅದನ್ನ ಹೇಳುತ್ತಾರೆ ಈ ಮಾತಿಗೆ ಪ್ರದ್ಯುಮ್ನ ಹಿಂಕಾರ, ಪ್ರದ್ಯುಮ್ನ ಪ್ರಸ್ತಾವ ಯಾವ ರೂಪ? ಹಿಂಕಾರ, ಪ್ರದ್ಯುಮ್ನ, ಪ್ರಸ್ತಾವ ವಾಸುದೇವ, ಆದಿ ವರಾಹ, ಉದ್ಗೀತ, ಪ್ರತಿಹಾರ, ಅನಿರುದ್ಧ, ಆದಮೇಲೆ ಉಪದ್ರವ, ನಿಧನ. ಅದನ್ನೇ ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಹಿಂಕಾರ, ಪ್ರಸ್ತಾವ, ಉದ್ಗೀತ, ಅನಿರುದ್ಧ, ಪ್ರತಿಹಾರ, ಸಂಕರ್ಷಣ, ನಿಧನ, ಆದಮೇಲೆ ವರಹ, ನೃಮೃಗ, ಆದಿ ಉಪದ್ರವ, ಸಪ್ತ ಭಗವದ್ ರೂಪಗಳು ಅಲ್ಲಿಗಲ್ಲಿ ನೀ ಮುದದಲ್ಲಿ ಧ್ಯಾನವ ಮಾಡೋ. ದೇವರನ್ನ ಧ್ಯಾನ ಮಾಡು, ಸಂತೋಷದಿಂದ ಧ್ಯಾನ ಮಾಡು. ಇದ್ದಾನವ ಧ್ಯಾನ ಮಾಡ್ತೀವಿ, ಚಿಂತನೆ ಮಾಡ್ಲಿಕ್ಕೆ ಹೋಗ್ತೀವಿ, ಒಳಗೆ ಚೂರು ಪ್ರಾಬ್ಲಮ್ ಇರುತ್ತೆ, ಏನೋ ಮಾಡ್ತಾ ಇದ್ದೀನಿ ಈ ತರ, ಇದ್ದಾನೋ ಇಲ್ಲೋ ಅದೊಂದು ಬರುತ್ತೆ, ಬಂತಾ ಇಲ್ಲ ನನಗೆ, ನನ್ನತ್ತು ಬಂದಿತ್ತು ಅಲ್ವಾ. ಏನಪ್ಪ ಇಷ್ಟು ರೂಪಗಳು, ಏನೋ ಅದೋ ಇಲ್ವೋ, ಯಾಕೆ ನೋಡಿ ಇಷ್ಟರವರೆಗೆ ಇಲ್ಲೇ ಇರ್ತೀವಿ ನಾವು. ಹೊರಕ್ಕೆ ಹೋದ ಕೂಡ ಯಾರೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ತಾ ಇರ್ತಾರೆ, ಇಲ್ಲಿ ಕೂಡ ದೇವರು ವರಾಹ ಇವೆಲ್ಲ ಇಟ್ಕೊಂಡು ಈ ತರ ಹಾಕೊಂಡು ಹೋಗ್ತಾ ಇದ್ದಾನ, ಅಲ್ಲಿ ಡೌಟ್ ಬರುತ್ತೆ ಅಲ್ವಾ. ಬಂದಿಲ್ಲ
ಪರವಾಗಿಲ್ಲ,
ಎಲ್ಲ ಹೋಗ್ತಾ ಇರ್ತಾರೆ, ನಾನಾ ರೀತಿ ಹೋಗ್ತಾ ಇರ್ತಾರೆ. ನೋಡಿದಾಗ ಅಯ್ಯೋ ಇಲ್ಲೂ ಸ್ವಾಮಿ ಹೀಗಿದ್ದಾನ, ಈ ಕಾರ್ದು ಇದ್ದಾನ, ಡೌಟ್ ಬರ್ತಾ ಇರುತ್ತದೆ, ತೆಗೆದು ಬಿಡಿ ಅಂತ ಹೇಳ್ತಾರೆ. ನೀ ಮುದದಲ್ಲಿ ಧ್ಯಾನ ಮಾಡೋ, ಹೇಗಿದ್ದಾನೆ ದೇವರಲ್ಲಿ, ಧೂಮರಹಿತ ಅಗ್ನಿ ಅಂತಾಹನು. ದೇವರು ಹೇಗಿದ್ದಾನೆ ಅಂದ್ರೆ ಧೂಮರಹಿತ ಅಗ್ನಿಯಂತೆ ಇಹನು. ಅವನನ್ನ ಚಿಂತನೆ ಮಾಡಿದವನನ್ನ ನಾವು ಹೇಗಾಗ್ತೀವಿ ಅಂದ್ರೆ ಧೂಮರಹಿತ ಅಗ್ನಿ ಅಂತಾಹನು. ದೇವರು ಚಿಂತನೆ ಮಾಡ್ತಾ ಬಂದ್ರೆ ನಾವು ಕೂಡ ಹೊಗೆ ಇಲ್ಲದ ಅಗ್ನಿಯಂತೆ ಆಗ್ತೀವಿ. ಅದೇನು ಧೂಮರಹಿತ ಅಗ್ನಿ ಅಂದ್ರು, ಧೂಮ ಸಹಿತ ಅಗ್ನಿ ತಾನು ಕಾಣೋದೇ ಇಲ್ಲ, ಧೂಮ ತುಂಬಿರುತ್ತೆ. ಧೂಮರಹಿತ ಆದ್ರೆ ಅಗ್ನಿ ಹೊಳಿತಾ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಧೂಮ ಯಾವುದು ಅಂದ್ರೆ ಸಂಶಯ, ಸಂಶಯವೇ ಧೂಮ. ಆ ಧೂಮರಹಿತವಾದಂತಹ ಅಗ್ನಿ ಹೊಳಿತಾ ಇರುತ್ತೆ ಜ್ಞಾನ. ಹೇಳುತ್ತಾರೆ ಕಾಮ ಕ್ರೋಧಗಳೆಲ್ಲ ದಹಿಸಿ ಭಸ್ಮ ಮಾಡುವ ಈ ಒಂದು ಫಲ ಅಲ್ಲಿ ಹೇಳಿಲ್ಲ. ಹೌದಾ? ಎಲ್ಲಿ? ಚತುರ್ದಶಿಯಲ್ಲಿ ಈ ಫಲಗಳಲ್ಲಿ ಇಷ್ಟು ಹೇಳಿಲ್ಲ, ಒಂದು ಹೇಳಿದ್ರು. ಇದರಿಂದ ಕಾಲಕಾಲಕ್ಕೆ ಭಗವಂತನ ಚಿಂತನೆ ಮಾಡಿದ್ರೆ ಅಪಮೃತ್ಯು ಬರಲ್ಲ ಅಂತ ಒಂದು ಹೇಳಿದ್ರು. ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಫಲ ಕೊಡ್ತಾ ಬರ್ತಾ ಇರ್ತಾನೆ. ಕಾಮ ಕ್ರೋಧಗಳೆಲ್ಲ ದಹಿಸಿ ಭಸ್ಮವ ಮಾಡುವ ಹೇಳುತ್ತಾರೆ. ಆ ಮೃತ್ಯು ಮಾರಿಗಳು ಭೃತ್ಯರಾಹರೋ. ಯಾರು? ಅಪಮೃತ್ಯು. ನಾನಾ ಮಾರಿಗಳು ಅಂದ್ರೆ ನಮ್ಮನ್ನ ಸುಡಬೇಕು. ದೇವರ ಸಾಧನೆ ಮಾಡಲಿಕ್ಕೆ ಯಾವ ಜೀವ ತೊಡಗುತ್ತೋ ಅದರ ಶತ್ರುಗಳಾಗಿ ಈ ದೈತ್ಯ ವರ್ಗದಲ್ಲಿ ಎಲ್ಲ ಬರ್ತಾ ಇರ್ತಾರೆ, ಅವರ ಮಾರಿಗಳು ಅಂತ. ಇನ್ನ ಮಾರಿ ಅಂತ ಹೇಳಿದ್ರೆ ಮೃತ್ಯು, ಮಾರಿ ಅಂತ ಹೇಳಿದರೆ ಅಪಮೃತ್ಯು. ಅಷ್ಟೇ ಅಲ್ಲದೆ ಹೆಜ್ಜೆ ಹೆಜ್ಜೆಗೆ ನಾವು ಬೀಳು ಹಾಕಿ ಕೈಕಾಲ ಮುರಿದು ಇವೆಲ್ಲ ಇರುತ್ತಲ್ಲ, ಅವೆಲ್ಲ ಭೃತ್ಯ. ಆ ಅಭಿಮಾನಿ ದೇವತೆಗಳು ಅಥವಾ ಅಭಿಮಾನಿ ದೈತ್ಯರು ಏನಿರ್ತಾರೆ ಅವರೆಲ್ಲ ಭೃತ್ಯರಾಗಿಬಿಡ್ತಾರಂತೆ. ನಾವು ಹೇಳಿದಂತೆ ಇರ್ತಾರೆ, ದೂರ ಓಡೋಗ್ತಾ ಇರ್ತಾರೆ. ಇದನ್ನು ಹೇಳ್ತಾರೆ ಎಲ್ಲಿ ಭಯಗಳು ಹರಿಯ ಬಲ್ಲ ಭಕುತರಿಗೆ, ಇಲ್ಲ ಇಲ್ಲವೂ ಕಾಣೋ ಎಂದಿಗಾದರೂ ಮರುಳೆ ಅಂತ ಹೇಳುವಾಗ ಆ ಕಲಿ ಬಂದು ಹಿತ್ತಲನ್ನೀಗ ಬಳಿವ ಅಂತ. ನಮ್ಮ ಹೆದರಿಸಿ ಓಡಿಸುವಂತಹ ಕಲಿ ನಮ್ಮ ಹಿತ್ತಲು ಬಳಿತಾನೆ ಆ ದೇವರ ಅನುಗ್ರಹದಿಂದ ಅಂತ ಹೇಳ್ತಾರೆ. ಮುಂದೆ ಹೇಳುತ್ತಾರೆ ಹೇಮ ವರ್ಣದಂತೆ ಪೊಳೆವ ಸಜ್ಜನರೊಡನೆ. ಒಳ್ಳೆ ಬಂಗಾರದ ವರ್ಣದಂತೆ ಅವನ ಕಾಂತಿ ಇರುತ್ತೆ, ಸಜ್ಜನರ ಕೂಡ ಹೊಳಿತಾ ಇರ್ತಾನೆ. ಭೂಮಿಯೊಳಗೆ ಪ್ರತಿಮಾನವ, ಇವನಿಗೆ ಸಮಾನವಿರಲ್ಲ ಭೂಮಿಯಲ್ಲಿ, ಅಂದ್ರೆ ತನಕ್ಕಿಂತ ತಮ್ಮ ಸಮಾನದಾದವರಲ್ಲಿ ತಾನು ಜಾಸ್ತಿ ಆಗ್ತಾನೆ. ಭೀಮ ಭವ ವಾರಿಧಿ ಆವಾಗೆ ಗೋವತ್ಸ ಪಾದೋದಕ. ಈ ಸಾಮೋಪಾಸನೆ ಕಾಲ ಕಾಲದಲ್ಲಿ ಸಾಮ ಭಗವಂತನ ಯಾರು ಚಿಂತನೆ ಮಾಡ್ತಾ ಹೋದ್ರೆ ಒಂದು ಸಲ ಅಂಟಿಕೊಂಡ್ರೆ ಸಾಕಂತೆ. ನಾವು ಪದಾರ್ಥ ಒಂದು ಸಲ ನೋಡಿ ಸಾಕು, ಬಿಡಲ್ಲ ನಮ್ಮ ಹತ್ರ ಬರಬೇಕು ಅಂತ ಹೇಳಿಕೊಂಡು ಹೋಗ್ತೀವಿ. ವ್ಯಕ್ತಿಗಳ ಅಂಟು ಬಂದು ಸಾಕು, ಫ್ರೆಂಡು 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 ಅಂತೇಳಿ ಅವನ ತಲೆ ಮೇಲೆ ಕೂತು ಅವನ ಹಾಗೇ ನಮ್ಮಡೆ ಸೆಳ್ಕೊಂಡ್ಬಿಡ್ತೀವಿ. ಹೌದಾ? ಇದು ನಮ್ಮಲ್ಲಿ ಕೂತು. ಆದರೆ ಹೇಳ್ತಾ ಇದ್ದಾರೆ ಈ ಭೀಮ ಭವ ವಾರಿಧಿ, ಸಮುದ್ರದಂತೆ ಹೆದರಿಸುವ ಸಮುದ್ರ, ಭೀಕರವಾದಂತಹ ಸಮುದ್ರ ತರಂಗಗಳಿಂದ ಕುಳಿತು ಸಂಸಾರ. ಈ ಸಂಸಾರವು ನಮ್ಮನ್ನು ಸೆಳೆದು ಕರ್ಕೊಂಡು ಹೋಗ್ಬಿಡುತ್ತೆ. ಸಮುದ್ರದ ಮುಂದೆ ನಿಂತವರು ಆ ಏನು ಆ ತರಂಗಗಳಿಗೆ ಒಳಗೆ ಕೊಚ್ಚಿಕೊಂಡು ಹೋಗದೆ ಇದ್ದವರು ಯಾರಾದ್ರೂ ಇರ್ತಾರ, ಸೆಳೆದು ಹಾಕ್ಬಿಡುತ್ತೆ ಅಪಾರವಾದ್ದು. ಅಂತಹದ್ದಿದು ನಮ್ಮೊಳಗಿರುವ ನಾನಾ ಬಯಕೆಗಳ ತರಂಗಗಳು ಅಷ್ಟೇ, ನಮ್ಮನ್ನೇ ಕೊಚ್ಚಿ ಹಾಕ್ಬಿಡುತ್ತೆ. ಆದರೆ ಇದು ಏನಾಗ್ಬಿಡುತ್ತೆ ಈ ಚಿಂತನೆ ಮಾಡುವವರಿಗೆ, ಈ ಸಂಸಾರವೆಲ್ಲ ಆವಾಗ ಗೋವತ್ಸ ಪಾದೋದಕ. ಏನು ಗೋಪಾದೋದಕ ಅಲ್ಲ, ಗೋವತ್ಸ. ಆಕಳ ಕರುವಿನ ಪಾದ ಹೆಜ್ಜೆ ಇಟ್ಟರೆ ಅದು ಆ ಎಷ್ಟು ಚಿಕ್ಕದು ಮೂಡುತ್ತೆ, ಅದರಲ್ಲಿ ನೀರು ನಿಂತರೆ ಎಷ್ಟಾಗುತ್ತೋ ಅಷ್ಟಾಗ್ಬಿಡುತ್ತೆ ಈ ಸಂಸಾರವೆಲ್ಲ. ಈ ಚಿಂತನೆ ಮಾಡಿದವರಿಗೆ ಎಷ್ಟು ಚೆನ್ನಾಗಿ ಕೇಳ್ತಾರೆ. ಭೀಮ ಭವ ವಾರಿಧಿ ಆವಗೆ ಗೋವತ್ಸ ಪಾದೋದಕ. ಅಷ್ಟೇ ಅಲ್ಲ, ಅಲ್ಲ ಹೌದ ಆಗುತ್ತೋ ಇಲ್ಲೋ, ಸಾಮೀಪ್ಯದಲ್ಲಿ ಕಾಣಿಸುತ್ತಿಪ್ಪದೋ, ಎದುರಿಗೆ ಕಾಣ್ತಾ ಇರುತ್ತೆ, ಅಯ್ಯೋ ಇದೆಷ್ಟೊಂದು ದಾಟಿಕೊಂಡು ಹೋಗ್ಬಿಡ್ತಾನೆ ಈ ವ್ಯಕ್ತಿ. ಶ್ಯಾಮ ಶಬರ ವರ್ಣ ದೇವನೇ, ಯಾರನ್ನ ಇಷ್ಟು ವರ್ಣನೆ ಮಾಡ್ತಾ ಇದ್ದಾರೆ? ಶ್ಯಾಮ ಶಬರ ವರ್ಣ ವಿಶ್ವಮೂರ್ತಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಶ್ಯಾಮ ಶಬರ ವರ್ಣ ದೇವನೇ ಅತ್ಯಣು ಅಣುಜೀವ, ಅವರೊಳಗೆ ಅವರ ಹೆಬ್ಬೆರಳಿನ ಅಗ್ರದಷ್ಟಿರುವಂತಹ ಸ್ವಾಮಿ ಅತ್ಯಣು. ಅಣೋರಣೀಯಾನ್ ಮಹತೋ ಮಹೀಯಾನ್ ಅತ್ಯಣು ನಿಸ್ಸೀಮ, ಇವನ ಶಕ್ತಿಗೆ ಸೀಮೆ ಇಲ್ಲ, ಇವನ ಜ್ಞಾನಕ್ಕೆ ಸೀಮೆ ಇಲ್ಲ, ಇವನ ಆನಂದಕ್ಕೆ ಸೀಮೆ ಇಲ್ಲ, ಇವನ ಗುಣಗಣಗಳಿಗೆ ಸೀಮೆ ಇಲ್ಲ, ಇವನಿಗೆ ಸೀಮೆಯೇ ಇಲ್ಲ ಅಂತ ಕರೀತಾರೆ. ನಿಸ್ಸೀಮ ಇಂದ್ರಿಯಗಳಿಗೆ ಅಗೋಚರ ಪುರುಷ, ಇಂದ್ರಿಯಗಳಿಗೆ ಅಗೋಚರ ಪುರುಷ, ಎಲ್ಲಾದರಲ್ಲಿ ಇರ್ತಾನೆ ಭಗವಂತ. ವ್ಯಾಮೋಹ ಪುಟ್ಟಿಸುವ ಈತನೇ ಇಷ್ಟ ದೈವ ಹೇಳ್ತಾರೆ ನೋಡಿ. ಒಳ್ಳೆ ಪ್ರಾಬ್ಲಮ್ ನಮಗಿದೆ, ವ್ಯಾಮೋಹ ಎಲ್ಲದ ಮೇಲೆ ವ್ಯಾಮೋಹ. ಅದಕ್ಕೆ ಇದು ಹೋಗ್ಬೇಕಂದ್ರೆ ಹೇಗೂ ಹೇಗೆ ಹೇಗೆ ತಲೆ ಕೆಡಿಸ್ಕೊಂತಾ ಇರ್ತೀವಿ ನಾವು ಸಜ್ಜನರೆ. ಹೌದು ಇಲ್ಲ ಅಂದಿಲ್ಲ, ವ್ಯಾಮೋಹ ಹೋಗ್ಬೇಕು ಅಂತ ಆಲೋಚನೆ ಬರುತ್ತೆ, ಹೋಗ್ಬೇಕು ಅಂತ ಪ್ರಯತ್ನ ಮಾಡಲ್ಲ. ಪ್ರಯತ್ನ ಹೇಗೆ ಮಾಡ್ತೀವಿ? ಬಿಡಬೇಕು ಬಿಡಬೇಕು ಅಂತ ಊಟ ಬಿಟ್ಟು ಕೊಡ್ತೀವಿ, ಏಕಾಂತದಲ್ಲಿ ಬೋಟ್ ಹಾಕೊಂಡು ಕೊಟ್ಕೊಂಡು ಬಿಡಬೇಕು ಅಂತ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತೀವಿ, ಹೋಗೋದೇ ಇಲ್ಲ. ಇನ್ನಷ್ಟು ಡಬಲ್ ಆಗಿ ಕೊಟ್ಟು ಮತ್ತಲ್ಲಿ ಯಾಕೆ ಪುಟ್ಟಿಸುವವ ಇವನೇ, ವ್ಯಾಮೋಹ ಕೊಡ್ತಾ ಇರೋದು ಇವನೇ. ಅವನು ಕಾಲು ಹಿಡಿಬೇಕಂತ ಯಾಕೋ ಹೀಗೆ ಕೊಡ್ತಾ ಇದ್ದೀನಿ ಮಹಾರಾಯ, ಸ್ವಲ್ಪ ಕಳೆಯೋ ಕಳೆಯೋ ಕಳೆಯೋ. ಎರಡು ರೀತಿ ಕೊಡ್ತಾನೆ, ದುಷ್ಟವಾದ ಸ್ಥಳದಲ್ಲೂ ವ್ಯಾಮೋಹ ಕೊಡ್ತಾನೆ, ಒಳ್ಳೆ ಸ್ಥಳದಲ್ಲೂ ವ್ಯಾಮೋಹ ಕೊಡ್ತಾನೆ. ದೇವರ ಕಡೆ ಹೋದವ ದೇವಸ್ಥಾನಕ್ಕೆ ಆ ಮೂರ್ತಿ ಮೇಲೆ ವ್ಯಾಮೋಹ ಕೊಡ್ತಾನೆ. ಒಂದೊಂದಲ್ಲ ನಾವು ವ್ಯಾಮೋಹ ಸ್ಟೆಪ್ ಬೈ ಸ್ಟೆಪ್ ಆ ಕಡೆ ಕೂತಿರುತ್ತೆ. ವ್ಯಕ್ತಿಗಳ ಮೇಲೆ ವ್ಯಾಮೋಹ ಕಳ್ಕೊಂಡು ಬಂದುವ, ಬೇರೆ ವ್ಯಕ್ತಿಗಳು ಏನೇನೋ ಇತ್ತ ಎಲ್ಲಾ ಕಳ್ಕೊಂಡು ಬಂದುವ, ಒಳ್ಳೆ ಗುರುಗಳು ಅಲ್ಲಿ ವ್ಯಾಮೋಹ ಕೊಡುತ್ತಾನೆ. ಇಲ್ಲಪ್ಪ ಇಲ್ಲಿ ಒಳಗೆ ದೇವರನ್ನು ನೋಡಬೇಕು ಅಂತ ಹೋದರೆ ಆ ದೇವರ ಮೂರ್ತಿಯಲ್ಲಿ ವ್ಯಾಮೋಹ ಕೊಡುತ್ತಾನೆ. ಆ ಮೂರ್ತಿ ಆಭರಣ ಕಿರೀಟ ಅದರ ಮೇಲೆ ವ್ಯಾಮೋಹ ಕೊಡುತ್ತಾನೆ. ಉಡುಪಿಯಲ್ಲಿ ಸ್ವಾಮಿ ಹೇಳ್ತಾ ಇರ್ತಾರಲ್ಲ, ಇವತ್ತು ನಾಳೆ ವಜ್ರ ಕಿರೀಟ ವಜ್ರ ಕವಚ ದೇವರಿಗೆ ಹಾಕ್ತಾರೆ ಎಂದು ಕೂಡಲೇ ಕ್ಯೂ ತುಂಬಾ ಇರುತ್ತೆ. ಇದಕ್ಕಿದ್ದಂಗೆ ಕ್ಯಾನ್ಸಲ್ ಆಗಿಬಿಟ್ಟು ಅವರು ಬಂದಿರ್ತಾರಲ್ಲ ಯಾರು ಸೇವಾ ಕರ್ತಾರ, ನಾಳೆಗೆ ಪೋಸ್ಟ್ಪೋನ್ ಅಂತ ಫೋನ್ ಮಾಡಿಬಿಡ್ತಾರೆ, ಬರಲ್ಲ ಅವರು. ಆ ಟೈಮಿಗೆ ಒನ್ ಅವರ್ ಬಿಫೋರ್ ಹೇಳ್ತಾರೆ ಫೋನ್ ಮಾಡಿ, ಸಾರಿ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾಳೆ ಬಂದು ಮಾಡಿಸ್ತೀವಿ, ನಾಳೆದು ಕೂಡ ಮಾಡಿಸ್ಬಿಡ್ತೀವಿ, ಒಂದ್ಸರಿ ಆಗ್ಬಿಡು ಅಂತ ಹೇಳ್ಬಿಡ್ತಾರೆ. ಒಟ್ಟಾರೆ ದೇವರ ಕವಚ ಹಾಕೊಂಡು ಪಕ್ಕಕ್ಕೆ ಬಿಟ್ಬಿಡ್ತಾರೆ ಅಷ್ಟೇ, ಅದು ಚೂರು ಗೊತ್ತಾಗುತ್ತೆ ಹೊರಕ್ಕೆ. ಇವತ್ತು ವಜ್ರ ಕವಚ ಇಲ್ಲ ಹೊರಗೆ, ವಜ್ರ ಕವಚ ತಗೊಂಡು ಹೋಗೋ ಹೇಳ್ತಾರೆ ಹೊರಕ್ಕೆ ಇಲ್ಲ ಅಂತ ಹೇಳಿದ ಕೂಡಲೇ ಸ್ವಾಮಿ ಹೇಳ್ತಾರೆ ಅರ್ಧಕ್ಕೂ ಕಟ್ಟಾಗೋಗ್ಬಿಡುತ್ತಂತ ಅಲ್ಲಿಂದಲ್ಲಿಗೆ. ಅಯ್ಯೋ ವಜ್ರ ಕವಚ ಇಲ್ಲ ದೇವರಿಗೆ, ದೇವರು ಮುಖ್ಯನಾ ಕವಚ ಮುಖ್ಯನ, ಕವಚ ಹಾಕೊಂಡ ದೇವರು ಮುಖ್ಯನಾ ಅಥವಾ ಕವಚ ಇಂಪಾರ್ಟೆಂಟ್, ಕವಚ ನಾಡೋಣ. ಅಯ್ಯೋ ರಾಮ ಅಂತ ಕೇಳ್ತಾರೆ. ವ್ಯಾಮೋಹ ಎಷ್ಟುವರೆಗೆ ಬರ್ತಾ ಇರುತ್ತೆ ಅದನ್ನು ಕಳಿಬೇಕು. ಅದಕ್ಕೆ ಹೇಳ್ತಾರೆ ವ್ಯಾಮೋಹ ಪುಟ್ಟಿಸುವ ಈತನೇ ಇಷ್ಟ ದೈವ. ಅದಕ್ಕೆ ದೇವರನ್ನ ಕೇಳಬೇಕಂತ, ಸ್ವಾಮಿ ನಿನ್ನ ಮೇಲೆ ವ್ಯಾಮೋಹ ಕೊಡೋ, ಯಾವುದು ಬೇಡ, ಪ್ಯೂರ್ಲಿ ನಿನ್ನ ಮೇಲೆ ಕೊಡ್ಬೇಕು. ಎಲ್ಲೆಲ್ಲಿ ಎಲ್ಲೆಲ್ಲಿ ಡೈವರ್ಟ್ ಆಗ್ತಾ ಇದೆ ಅದನ್ನ ನಿನ್ನ ಕಡೆ ಗಮನ ಕೊಡುವಂತೆ ಮಾಡಯ್ಯ. ಇದು ನೀನು ಬಿಟ್ಟರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದೇನು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಉದ್ಧಾರ ಆಗ್ತೀವಿ. ಇದನ್ನೇ ವ್ಯಾಸರಾಜರು ಚಂದ್ರಿಕಾದಲ್ಲಿ ಹೇಳ್ತಾರೆ, ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕ ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟಿಯ ಕೃಷ್ಣಾತು ಮಾಮತಿ ಮಾಡ್ತಾನೆ ಹೇಳ್ತಾರೆ ಮಾನ್ವಾರು. ಶಮಯನ್ ಭವಸಂತಾಪಂ, ನಮ್ಮ ಸಂತಾಪ ತುಂಬಾ ಇದೆ, ನಾನಾ ರೀತಿ ತಾಪ ಇದೆ. ಆ ತಾಪವನ್ನು ಕಳಿಬೇಕಾದ್ರೆ ಒಳ್ಳೆ ಮೇಘ ಬರಬೇಕು, ವೃಷ್ಟಿ ಸುರಿಸಿದ್ರೆ ಎಲ್ಲರ ಮನಸ್ಸು ಮೈಗಳೆಲ್ಲ ತಾಪ ಹೊರಟು ಹೋಗುತ್ತೆ. ಹೇಳ್ತಾರೆ ಕೃಷ್ಣ ಮೇಘ, ಕೃಷ್ಣನೆಂಬ ಕಪ್ಪು ಮೇಘ ಕೃಪಾ ದೃಷ್ಟಿ ವೃಷ್ಟಿಯ ಕೃಷ್ಣ, ಅದು ಎಲ್ಲರನ್ನ ಎಲ್ಲ ಚಾತಕ ಪಕ್ಷಿಗಳನ್ನ ಸಂತೋಷಗೊಳಿಸಲಿ. ಅವಾಗ ನೀವಲ್ಲಿದ್ದೀರಾ ಅಂದ್ರೆ ನಾನು ಕೊನೆಯಲ್ಲಿದ್ದೇನೆ, ನನ್ನನ್ನು ಉದ್ಧಾರ ಮಾಡಿ. ಅದರ ಅಪರೂಪದ ಚಿಂತನ ರೀತಿ ಬಹಳ ವಿಶೇಷ. ಯಾಕಂದ್ರೆ ಒಂದು ಕಡೆ ಅಪೂರ್ವದ ಪಾಂಡಿತ್ಯ, ಅದ್ವೈತಿಗಳೇ ಬಂದು ಸಾಷ್ಟಾಂಗವಿರುವ ಪಾಂಡಿತ್ಯ, ಎಲ್ಲೆಲ್ಲಿ ಬಂದವರು ಅಡ್ಡಬಿದ್ದು ಯಾರು ಬಂದರೂ ಸುತ್ತ ಹೋಗ್ತಾ ಇದ್ದಾರೆ ಅಂತ ಕಾಲಕ್ಕೆ ನನ್ನಲ್ಲಿದೆ ಈ ಪರಾಕ್ರಮ ಅಂತ ಅಹಂಕಾರ ಇಲ್ಲ. ಸ್ವಾಮಿಯ ಮೇಲೆ ಭಕ್ತಿ, ಸ್ವಾಮಿಯ ಮೇಲೆ ಭಕ್ತಿ ಹುಕ್ಕೇರಿ ಒಟ್ಟಾರೆ ಅದ್ವೈತಿಗಳನ್ನ ಖಂಡನೆ ಮಾಡಲಿಕ್ಕೆ ಯಾಕೆ ಹೋಗ್ತಿದ್ರು ಅಂದ್ರೆ ನನ್ನ ಪಾಂಡಿತ್ಯ ತೋರಬೇಕು ಅಂತ ಹೋಗ್ತಾ ಇದ್ದಿರಲ್ಲ, ನನ್ನ ಸ್ವಾಮಿಯನ್ನ ಅಲ್ಲ ಬಡಿತಾರಲ್ಲ ಅಂತ ಅವ್ರನ್ನ ಬಡಿಲಿಕ್ ಹೋದ್ರು, ಅವ್ರನ್ನ ಬಡಿದ್ರು, ಬಡಿಸಿದ್ದು ಇವನೇ ದೇವರ ಪೂಜಾ ಅಂತ ಮಾಡಿದ್ರು, ಬಂದ್ರು ಅಹಂಕಾರ ಇಲ್ಲದೆ ಶುದ್ಧರಾಗಿ ಕೂತರು. ಇಂತಹ ಕುರುಬರ ಗ್ರಂಥಗಳನ್ನ ಅಹಂಕಾರ ಸಹಿತವಾಗಿ ನಾವು ಮುಡ್ತೀವಿ. ನಾವು ಓದಿದೆ ನಾವು ಓದಿದೆ, ಆ ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಓದಿ ಮುಗಿಸಿದ ಮೇಲೆ ಬರೋದೇನು, ನಾವು ಓದಿದೆ ನಾನಿಷ್ಟು ಪಂಡಿತ ಅಂತ ಬರುತ್ತೆ, ಬರದವರಿಗೆ ಅದಿಲ್ಲ. ಸ್ವಾಮಿ ಕೊಟ್ಟ ಇಲ್ಲದಿದ್ರೆ ನನಗೇನು ಬರಲ್ಲ ಅಂತ ಬರೆದಂತವರು ಆ ಗ್ರಂಥಗಳು ಮುಟ್ಟಿ ಅಹಂಕಾರ ತುಂಬಿದ್ರೆ ಗತಿ ಏನು? ಅದಕ್ಕೆ ಹೇಳ್ತಾರೆ, ವ್ಯಾಮೋಹ ಕುಟ್ಟಿಸುವ ಈತನೇ ಇಷ್ಟ ದೈವ. ಹೇಗಿದ್ದಾನೆ ಸ್ವಾಮಿ ಹೇಳ್ತಾರೆ, ಕೋಮಲ ಗಾತುರ ಬರು ಸುಲಭ. ಆ ಸಾಮ ಪ್ರತಿಪಾದ್ಯನಾದ ಭಗವದ್ ರೂಪಗಳೆಲ್ಲ ಹೇಗಿವೆ ಅಂದ್ರೆ, ಬಹಳ ಕೋಮಲ ಶರೀರ ದೇವರ ಮೂರ್ತಿ, ಆತನ ಪಾದ ಎಲ್ಲವೂ ಕೂಡ ಬಹಳ ಮೃದುವಾಗಿರುತ್ತೆ. ಕೋಮಲ ಗಾತುರ ಬರು ಸುಲಭ. ಅಪ್ಪ ಬಹಳ ಕಷ್ಟ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಇಂದ್ರಿಯಗಳ ಗೋಚರ ನಿಸ್ಸೀಮ ಪುರುಷ ವ್ಯಾಮೋಹ ರಹಿತ ವ್ಯಾಮೋಹ ಪುಟ್ಟಿಸ್ತಾನೆ ನೇನ ಏನೋ ಹೇಳ ಪಟ್ಟಿ ಹೇಳ್ತಾ ಇದ್ದೀರಾ. ಸಿಗಲ್ಲ ಇವ ಅಂದ್ರೆ ಬಲು ಸುಲಭ. ಸಾಮಸ್ತ ವ್ಯಾಪ್ತ ವಿಶಿಷ್ಟ ವರ್ಣ ಲಕ್ಷ್ಮಿ ಮೀರಿ. ಲಕ್ಷ್ಮಿ ಅವ್ಯಕ್ತ ತತ್ವದಲ್ಲಿ ಇದ್ದುಕೊಂಡು ಎಲ್ಲಾ ಕಡೆ ವ್ಯಾಪ್ತಳಾಗಿದ್ದಾಳೆ. ಆ ಲಕ್ಷ್ಮೀ ದೇವಿಯನ್ನು ಮೀರಿ ಸಮಸ್ತ ಕಡೆ ವ್ಯಾಪ್ತನಾಗಿದ್ದಾನೆ ಭಗವಂತ. ಸ್ವಾಮಿಯ ದಯದಿಂದಲೇ ಸ್ವಮಹಿಮ ಕಾಣೋ ಹೇಳುತ್ತಾರೆ ಇನ್ನೊಂದು ಪಾಠ. ಸಮಾನಧಾಮದಿಂದಲೇ ಅಂದರೆ ಈತ ಎಲ್ಲಾ ಕಡೆ ವ್ಯಾಪ್ತ, ಎಲ್ಲರಲ್ಲಿ ನಿಂತಿದ್ದಾನೆ. ಏನಾಯಿತು, ವಾಯುದೇವರು ವ್ಯಾಪ್ತಾರೆ, ಲಕ್ಷ್ಮೀದೇವಿ ವ್ಯಾಪ್ತಾಳೆ, ಎಲ್ಲರೂ ವ್ಯಾಪ್ತಾರೆ, ಅವರೆಲ್ಲ ಮಹಿಮ ತೋರ್ತಾ ಇದ್ದಾರೆ, ದೇವರು ತೋರ್ತಾ ಇದ್ದಾರೆ, ಇಲ್ಲಿ ಬಿಡಿ ಚೂರು ಜಾಸ್ತಿ ಇಲ್ಲ. ಸ್ವಮಹಿಮೆಯಿಂದಲೇ ಇವರೆಲ್ಲ ದೇವರ ಮೇಲೆ ಡಿಪೆಂಡೆಂಟ್, ದೇವರು ಯಾರ ಮೇಲೂ ಇಲ್ಲ. ಸ್ವಮಹಿಮೆಯಿಂದಲೇ ವ್ಯೋಮ ಕಾಲ ವೇದ ಗುಣ ಜೀವ ರಾಶಿ ತ್ರಿವಿಧ ಈ ಮಾತಿನಂತೆ ಸರ್ವದ ಎಣಿಸೋ. ಆಕಾಶ ಜಡಾಕಾಶ ಅವ್ಯಾಕೃತಾಕಾಶ ಕಾಲ ಇವೆಲ್ಲ ನಿತ್ಯ. ಅವ್ಯಾಕೃತಾಕಾಶ ನಿತ್ಯವಾದ್ದು, ವೇದ ಅದು ಗುಣ, ಜೀವರಾಶಿ ಈ ಮೂರು ವಿಧ ಜೀವರಾಶಿ ಇವೆಲ್ಲದರಲ್ಲೂ ಕೂಡ ಸ್ವಾಮಿಯೇ ನಿಂತು ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ ನಿತ್ಯನಾಗಿ. ಈ ಮಾತಿನಂತೆ ಸರ್ವದ ಎಣಿಸೋ ಅರ್ಥ ಈ ಮಾತು ಅಂದ್ರೆ ಎಲ್ಲಿ ಬಂತು ಈ ಮಾತು ಅಂದ್ರೆ ಹೇಳ್ತಾರೆ ಕಾಲ ಕರ್ಮ ಜೀವ ಏವಚ ಯದನುಗ್ರಹದ ಸಂತಿ ಸಂತಿ ಅನುಪೇಕ್ಷ ಸ್ವಭಾವ ದ್ರವ್ಯಂ ಕರ್ಮಚ ಕಾಲಶ್ಚ. ಹೌದಲ್ವ, ದ್ರವ್ಯ ಕರ್ಮ ಕಾಲ ಸ್ವಭಾವ ಜೀವ ಎಲ್ಲವೂ ಕೂಡ ಯದನುಗ್ರಹದ ಸಂತಿ, ಯಾವ ಅನುಗ್ರಹ ಆದರೆ ಇರುತ್ತೋ, ಯಾವ ಉಪೇಕ್ಷ ಆದರೂ ಎಲ್ಲ ಹೊರಟೋಗುತ್ತೋ ಅಂದ್ರೆ ಇಲ್ಲದೆ ಹೋಗುತ್ತೇನು ಅಂದ್ರೆ ಇರುತ್ತೆ, ಇಲ್ಲದಂತೆ ಇರುತ್ತೆ. ಅದನ್ನೇ ಆ ಮಾತನ್ನ ವಿಜಯದಾಸರು ಮಾತು ಹೇಳ್ತಾರೆ, ಅನಾದಿ ಕಾಲದಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ. ನೀನಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ, ಇಲ್ಲದಿದ್ರೆ ಬಿದ್ದಂತೇನೆ. ಅದನ್ನು ಹೇಳ್ತಾ ಇದ್ದಾರೆ ಈ ಮಾತಿನಂತೆ ಸರ್ವದ ಎಣಿಸು. ಹೌದಾ, ಇಷ್ಟೆಲ್ಲ ಹೇಳಿದ್ರಲ್ಲ, ಒಂದು ಲಿಸ್ಟ್ ಕೊಟ್ಟರಲ್ಲ ದೇವರನ್ನ, ಆಯಾ ಕಾಲದಲ್ಲಿರುವ ದೇವರ ಹೆಸರು ಹೇಳಿದರು, ಆಯಾ ಕಾಲದಲ್ಲಿರುವ ದೇವರ ರೂಪಗಳು ಅನಿರುದ್ಧ ಪ್ರದ್ಯುಮ್ನಾದಿ ರೂಪಗಳು ಹೇಳಿದರು, ಅಲ್ಲಿ ಏನೇನು ಚಿಂತನೆ ಮಾಡಬೇಕು ಲಿಸ್ಟ್ ಹೇಳಿದ್ರು. ಹೌದಾ, ಇದನ್ನ ಸಾಮೋಪಾಸನ ಅಂತ ಹೇಳ್ತಾ ಇದ್ದಾರೆ. ಸಾಮೋಪಾಸನೆ ಇದೆ, ಇದೇ ಸಾಮೋಪಾಸನೆ ಮಾಡೋ ಮನುಜ ಅಂದ್ರೆ ಸಾಮನಾಮಕ ಭಗವಂತನ ಚಿಂತನೆ ಮಾಡುತ್ತಾ ನೀಂಥವ ನೀಂಥವ ಅಂತ ಆಯಾ ಕಾಲದಲ್ಲಿ ಬೆಳಿಗ್ಗೆದ್ದವ ದೇವದೇವದಿಂದ ಸೂರ್ಯೋದಯಕ್ಕಿಂತ ಮೊದಲು ಎದ್ರೆ ಸಿಂಕಾರಣ ಎದ್ರೆ ಅಂತ ಹೇಳಿದ್ದಾರೆ. ಸಿಂಕಾರನಾಮಕ ಭಗವಂತನನ್ನ ಹೇಳಬೇಕು ನಾವು ಸಾಮಾನ್ಯವಾಗಿ ಹೇಳಬೇಕು. ಒಂದೊಂದ್ಸಲ ಶರೀರ ಸಹಕಾರ ಕೊಟ್ಟಿಲ್ಲ ಹೇಳಲ್ಲ, ಸೋಮಾರಿತನ ಸಹಕಾರ ಕೊಟ್ಟೇ ಕೊಡ್ತಾ ಇರುತ್ತೆ ಅದರಿಂದ ಹೇಳಲ್ಲ, ಎರಡೂ ಕಾರಣದಿಂದ ಹೇಳಲ್ಲ. ಸರಿ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಹಿಂಕಾರ ನಾಮಕ ಭಗವಂತನ ಚಿಂತನೆ ಮಾಡುತ್ತಾ ಅಹಿಂಕಾರ ನಾಮಕ ಪ್ರದ್ಯುಮ್ನ ಇದ್ದಾನೆ, ಯಾರಿಗೆ ಪಶುಗಳಿಗೆ ಆಶ್ರಯ, ಇಷ್ಟು ಮಾತ್ರ ಅಲ್ಲ ಇದೆಲ್ಲ ಲಿಷ್ಟು ಸ್ಮರಣೆ ಮಾಡಿ ಅಂತ ಇದನ್ನ ಚೆನ್ನಾಗಿ ಬರಕೊಂಡು ಸ್ವಾಮಿ ಇಂಥ ರೂಪ ಇಂಥ ಗುಣ ಇಂಥ ಕ್ರಿಯೆ ಇದೆ, ಸ್ವಾಮಿ ನಿನಗೆ ನಮಸ್ಕಾರ ನಿನಗೆ ನಮಸ್ಕಾರ ಅಂತ ಸದಾ ಮುಗಿತಾ ಇನ್ನೊಂದು ರೂಪ ಬಂತು. ಅಲ್ಲಿ ಸ್ಮರಣೆ, ಕೆಲಸ ಮಾಡತಾನೆ ಮಾಡಿ, ಊಟ ಮಾಡತಾನೆ ಮಾಡಿ, ತಿಂಡಿ ಮಾಡತಾನೆ ಮಾಡಿ, ಫಲಾರ ಮಾಡ್ತಾನೆ ಮಾಡಿ, ಏನು ಬೇಕಾದ್ರೂ ಮಾಡಿ, ಮಾಡ್ತಾ ಮಾಡ್ತಾ ಮಾಡಿ, ಕೂತೇ ಮಾಡಬೇಕು ಅಂತ ಇಟ್ಟುಕೊಂಡ್ರ ನಿಮ್ಗೆಲ್ಲ ತೊಂದರೆ. ಯಾರು ಮಾಡಿ ಬಿಡಲ್ಲ ನಿಮ್ಮನ್ನ, ಯಾಕೆ ಏನ್ರಿ ಮನೆ ಕೂತ್ಕೊಂಡು ಹೀಗೆಲ್ಲ ಮಾಡ್ತೀರಾ ಅಂತ. ಗಂಡನ ಹೆಂಡತಿ ಒಯ್ಯೋದು ಹೆಂಡತಿನೇ ಗಂಡ ದೇವತ, ಯಾಕೆ ಕೆಲಸಗಳು ನಡೀಬೇಕಲ್ಲ. ಆದ್ದರಿಂದ ಎಲ್ಲಾ ಗುಣಗಳು ಎಲ್ಲಾ ರೂಪಗಳು ಬರುತ್ತೆ ಕಂಪಲ್ಸರಿ. ಒಂದೊಂದು ರೂಪದಲ್ಲೂ ಇಂಥ ಗುಣಗಳ ಚಿಂತನೆ, ಇಂಥ ಗುಣಗಳ ಚಿಂತನೆ ಬಂತ. ಇವಾಗ ಸಾಮೋಪಾಸನೆ ಅಂದ್ರೆ ಏನು ಅಂತ ಬಂತ ಅದು ಗೊತ್ತಿದ್ದಿಲ್ಲ. ಸಾಮರೂಪ ಅಂತ ಗೊತ್ತಿತ್ತಷ್ಟೇ. ಏನೇನು ಚಿಂತನೆ ಮಾಡಬೇಕು ಅಲ್ಲಿ, ಯಾವ್ಯಾವ ಗುಣಗಳು ಎದ್ದಿ ಕೊಟ್ರು ಅಲ್ಲಿ, ಬಣ್ಣಗಳೆಲ್ಲ ಕೊಟ್ರು ಅಲ್ಲಿ, ಬಣ್ಣಗಳೆಲ್ಲ ಕೊಟ್ಟರು. ಇನ್ನು ಹೇಳ್ತಾರೆ, ಎಲ್ಲಾ ಹೇಳ್ತಾರೆ, ಇದೆಲ್ಲ ಕೂಡ ಇನ್ನ ತುಂಬಾ ದೊಡ್ಡದಿದೆ. ಅದನ್ನ ಹೇಳ್ತಾ ಇದ್ದಾರೆ, ಸಾಮ ವಂದಿತ ನಮ್ಮ ವಿಜಯ ವಿಠಲರೇಯ, ಕಾಮಿಸಿದಂತೆ ಫಲವ ಕೊಡುತ್ತಿಪ್ಪನೋ. ಕಾಮಿಸಿದಂತೆ ಅಂದ್ರೆ ಸತ್ಯವಾದ್ದೆ. ಇದು ಮಾಡ್ತಾ ಮಾಡ್ತಾ ಸ್ವಾಮಿ ನೀನೇ ಬೇಕು ನೀನೇ ಬೇಕು ಅಂತ ಬಯಸ್ತಾ ಇದ್ದು, ಇಂಥ ಜ್ಞಾನ ಚೆನ್ನಾಗಿ ಕೊಡು, ಇದು ವೃದ್ಧಿ ಆಗಲಿ, ಇನ್ನ ಬೇರೆ ಕಡೆ ಮನಸ್ಸು ಹೋಗಬಾರದು, ನಿನ್ನಲ್ಲೇ ಬರಬೇಕು ಅಂತ ಗುರುಗಳ ಅನುಗ್ರಹದಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಬಂದ್ರೆ ತನ್ನದೇ ಚಿಂತನೆ ಕೊಡತಾ 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 ಹೋಗ್ತಾನೆ. ಇಲ್ಲ, ಈ ಚಿಂತನೆ ಮಾಡ್ತಾ 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 ಬೇರೆದು ಬಯಸ್ಲಿಕ್ಕೆ ಶುರು ಮಾಡಿದ್ವ, ಅದು ಕೊಡ್ತಾ ಕೊಡ್ತಾ ಏನ್ ಕೊಡ್ತಾನೆ, ಕಾರ್ ಚೆನ್ನಾಗಿ ಕಾಣಿಸ್ತಾಳೋ ಅಂತ ಹೇಳ್ಬಿಟ್ಟೆ, ರೋಗೋ 20 ಕಾರ್ ಕೊಡ್ತಾರೆ, ಅದರಲ್ಲೇ ತಿರುಗಾಡ್ತಿ ಸುತ್ತ ಹಾಕ್ಬಿಡ್ತಾರೆ. ಹೇಳ್ತಾ ಇದ್ದಾರೆ, ಎಚ್ಚರದಲ್ಲಿ ಕಾಮಿಸಿದಂತೆ ಫಲ ಕೊಡುತ್ತಿಪ್ಪನು. ದುರ್ಯೋಧನಿಗೇನ್ ಬೇಕೋ ಅದು ಕೊಟ್ಟ, ಅರ್ಜುನನಿಗೇನ್ ಬೇಕೋ ಅದು ಕೊಟ್ಟ. ಹೌದು, ನೀವು ದುರ್ಯೋಧನ ಆಗ್ಬೇಕೋ ಅರ್ಜುನ ಆಗ್ಬೇಕೋ ನೀವೇ ಡಿಸೈಡ್ ಮಾಡಿಕೊಳ್ಳಿ. ಉಪಾಸನೆ ಮಾಡ್ತಾ ಇದ್ದೀರಾ, ಕಾಮನೆ ಜಾಗೃತಿ ಆಗಿರಲಿ ಅಂತ ಹೇಳ್ತಾರೆ. ಅಂದರೆ ಡೈವರ್ಟ್ ಆಗುತ್ತೆ, ಡೈವರ್ಟ್ ಆಗುತ್ತೆ ಫಲ. ಯಾವ್ದು ಬಯಸಬೇಕು ಅದು ಬಯಸದೆ ಯಾವುದೋ ಬಯಸಿ ಹೋಗ್ಬಿಡುತ್ತೇವೆ. ಮಾಣಿಕವ ಕೊಟ್ಟು ಅಂಗಡಿಯೋ ಅಜೀವನ ಪಡೆದಂತ ಆಗುತ್ತೆ. ಇದನ್ನೇ ಕೃಷ್ಣ ಹೇಳಿದ ಯಾರಿಗೆ, ಗೋಪಸ್ತ್ರೀಯರಿಗೆಲ್ಲ. ಮಥುರೆಗೆ ಹೊರಟಿದ್ದ, ಮಥುರೆಗೆ ಹೊರಟಾಗ ಎಲ್ಲರೂ ಅಡ್ಡ ಬಿದ್ದರು, ಕೃಷ್ಣನ ಬೈದವರು ಕೆಲವರು. ನಮ್ ಸರಿ ಆಟ ಆಡ್ತೀಯ, ಇಷ್ಟು ಕಾಲ ನಮ್ ಸರಿ ಚೆನ್ನಾಗಿದ್ದು ಇದ್ದಕ್ಕಿದ್ದಂತೆ ಬಿಟ್ಟು ಹೋದರೆ ನಮ್ ಪರಿಸ್ಥಿತಿ ಏನು, ನಮ್ ಮನಸ್ಸಿನ ಜೊತೆಗೆ ಆಟ ಆಡತೀಯ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಕೆಲವರು ಬಿಡಬೇಡೋ ಅಂತಂದ್ರು. ಒಟ್ಟಾರೆ ರಥಕ್ಕೆ ಅಡ್ಡ ಬಿದ್ದರು. ಎಲ್ಲರಲ್ಲೂ ಕೂಡ ಆ ತೀವ್ರ ಪ್ರವೃತ್ತಿಗೆ ಕಾರಣ ಕೃಷ್ಣ ಹೋಗ್ಬಾರ್ದು, ಅವನು ಹೇಗಾದ್ರೂ ನನ್ನ ಹತ್ರನೇ ಇರಬೇಕು ಅಂತ ಆ ಹಂಬಲ, ಅದೇ ಇಷ್ಟು ಕಾರಣ ಆಗಿತ್ತು. ಆಗ ಕೃಷ್ಣ ಹೇಳಿದ, ನಿಮ್ಮ ಹಂಬಲ ಏನಿದೆ, ನಾನು ಬೇಕೆಂಬ ಹಂಬಲ, ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಾ, ಬೇರೆ ಕಡೆ ಮಾಡಿ. ಏನದು ಅಂದ್ರೆ, ಹೊರಗಿರುವ ಈ ರೂಪ ನಿಮಗೆ ಕಾಣಿಸ್ತಾ ಇದ್ರು, ಈ ರೂಪ, ಈ ರೂಪದ ಜೊತೆಗೆ ಸುಖವಾಗಿರಬೇಕು ಅಂತ ಬಯಸ್ತಾ ಇದ್ದೀರಾ, ಅದು ಡೈವರ್ಟ್ ಆಗಿತ್ತು ಅಂತ ಭಗವಂತ. ಅದು ಯಾಕೆ, ನೀನೇ ಅಲ್ಲ, ನಿನ್ನ ನೀನಲ್ಲದೆ ಬೇರೆ ಬಯಸಿದರೆ ಹೊರ ಡೈವರ್ಟ್ ಆಯಿತು ಅಂತ ಹೇಳ್ಬೋದಪ್ಪ, ನಿನ್ನನ್ನೇ ಬಯಸ್ತಾ ಇದ್ದೀವಲ್ಲ ಅಂದ್ರೆ ತಪ್ಪು ಅಂದ. ಹೊರಗೆ ಕಾಣಿಸುವ ನಾನು ಒಳಗಿರುವ ನನ್ನ ರೂಪ ದರ್ಶನಕ್ಕೆ ಕಾರಣ ಆಗ್ತೇನೆ, ಹೊರಗಿರುವ ನನ್ನ ಚಿಂತನೆ ಒಳಗಿದ್ದ ನನ್ನ ರೂಪ ಚಿಂತನೆಗೆ ಕಾರಣ ಆಗತ್ತೆ. ನೀವು ಬಯಸಬೇಕಾಗಿದ್ದು ನಿಮ್ಮ ನಿಮ್ಮ ಒಳಗಿರತಕ್ಕ ನನ್ನ ರೂಪವನ್ನ, ಅದು ನೀವು ಬಯಸದೆ ಎಷ್ಟು ಕಾಲ ಹೊರಗಿನ ರೂಪ ಸುತ್ತು ಬಿದ್ದಿದ್ರೂ ಕೂಡ ನಿಮಗೆ ನಾನು ಸಿಗಲ್ಲ. ಈ ರೂಪ ಇಂದಾದ್ರೆ ನಾಳೆಯಾದ್ರೂ ಹೋಗೋದೇ, ಆದರೆ ಸದಾ ನಿಮ್ಮೊಳಗೆ ನನ್ನದೇ ಇನ್ನೊಂದು ರೂಪ ಕೂತಿರುತ್ತೆ. ನಾನು ನಿಮ್ ಜೊತೆ ಮಾತಾಡ್ತೇನೆ, ಸದಾ ಇರ್ತೇನೆ, ಆ ರೂಪ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಕೃಷ್ಣ ಅವರನ್ನೆಲ್ಲ ಒಳಮುಖರನ್ನಾಗಿ ಮಾಡಿದ, ಒಳಮುಖರನ್ನಾಗಿ ಮಾಡಿ ಅವರ ಅಪರೂಪವಾದ ಭಕ್ತಿಯನ್ನು ಕೊಟ್ಟ. ಕೊನೆಗೆ ಅವರ ಭಕ್ತಿ ಎಂಥ ಪರಿಸ್ಥಿತಿ ಬಂತು ಅಂದರೆ ಹೇಳ್ತಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ವ್ಯಾಮೋಹ ಪುಟ್ಟಿಸುವ ಈತನೇ ಇಷ್ಟ ದೈವ ಎಂಬ ಮಾತಿನಲ್ಲಿ ಇಷ್ಟು ಕೊಟ್ರು. ಯಾಕೆ ಅಂದ್ರೆ ಮೊದಲು ವ್ಯಾಮೋಹ ಪುಟ್ಟಿಸಿದ, ಕೊನೆಗೆ ನಾನೇ ಇಷ್ಟ ದೈವ, ಒಳಗಿರತಕ್ಕಂಥವ ನಾನೇ ಇಷ್ಟ ದೈವ ಅಂತ ಬುದ್ಧಿ ಕೊಟ್ಟ. ಕೊನೆಗೆ ಉದ್ಧವ ಭರತನಲ್ಲಿರುವಪ್ಪ ಬಂದು ಇವರಿಗೆ ಕೃಷ್ಣನ ಪರಿಚಯ ಮಾಡಿಕೊಳ್ಳೋಣ, ಕೃಷ್ಣನು ತತ್ವಜ್ಞಾನ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಇವರಿಗೆ, ಅವರಿಗೆ ಏನಾದರೂ ಸರಿ ಸಮಾಧಾನ ಮಾಡಿ ಬರೋಣ ಅಂತ ಬಂದವ. ಅವರ ಮಾತುಗಳು, ಕೃಷ್ಣನ ಮೇಲೆ ಭಕ್ತಿ, ಅವರು ಹುಟ್ಟಿದ ಭಕ್ತಿಯನ್ನು ನೋಡಿ ಕರಗಿ ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ ನನಗೆ ಒಂದು ಇನ್ನೊಂದು ಜನ್ಮ ಇದ್ರೆ ಇವರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸೋ, ಅಂದ್ರೆ ಸತ್ಯ ಆಯ್ತೋ ಅಲ್ಲವೋ?
ಕೃಷ್ಣ ಒಳಗಿರುವ ಭಗವಂತ ಮೊದಲು ವ್ಯಾಮೋಹ ಹುಟ್ಟಿಸಿದ್ದ, ಆದರೆ ಇಷ್ಟದೈವ ನಾನೇ ಅಂದ, ಒಳಗಿನ ತನ್ನ ಕುರುಹನ ತೋರಿಕೊಟ್ಟ, ಇಡೀ ಜಗತ್ತಿನಲ್ಲಿ ಅವರನ್ನ ಮೆರೆಸಿದ. ಇದು ಬೇಕು ನಮಗೆ, ಅಂದ್ರೆ ನಮ್ಮಲ್ಲಿ ಭಗವಂತನಲ್ಲಿ ಚಿಂತನೆ ಮಾಡಬೇಕು. ಸ್ವಾಮಿ ನೀನೇ ವ್ಯಾಮೋಹ ಹುಟ್ಟಿಸ್ತಾ ಇದೀಯಾ, ಅದನ್ನ ಕಳೆದು ನಿನ್ನ ಕಡೆ ಒಳಗೆ ನನ್ನ ಮನಸ್ಸನ್ನು ಸೆಳೆಕೊಂಡು ಉದ್ಧಾರ ಮಾಡಯ್ಯ ಅಂತ ಕೇಳಿದರೆ, ಆಗ ಗುರುಗಳು ಎರಡು ರೀತಿ, ಗುರುಗಳು ಕೂಡ ಎರಡು ರೀತಿ. ದೇವರಂತೇನೆ ಹೊರಗೆ ಹೊರಗೆ ಉಪದೇಶ ಕೊಟ್ಟು ಹೋಗುವ ಗುರುಗಳು ಕೆಲವರು, ಅವ್ರು ಹೊರಗೆ ಇರ್ತಾರೆ ಮತ್ತೆ ಸಿಗಲ್ಲ. ಇನ್ನ ಅವರ ಅನುಗ್ರಹದಿಂದ ಒಳಗಿನ ಗುರುಗಳು ಸಿಗ್ತಾರೆ. ಯಾರು ಅಂದ್ರೆ ತತ್ವಾಭಿಮಾನಿ ದೇವತೆಗಳಿರ್ತಾರಲ್ಲ, ಅವರೇ ಒಂದು ರೂಪದಿಂದ ಬಂದಿರ್ತಾರೆ, ಅವತಾರ ತಗೊಂಡು ಬಂದಿರ್ತಾರೆ. ಅವರೇನು ಮಾಡುತ್ತಾರೆ ಅಂದ್ರೆ ಉಪದೇಶ ಕೊಡುತ್ತಾರೆ. ಅವರು ಅವರ ಮೇಲೆ ಕೂಡ ನೀವೇ ನಮ್ ಜೊತೆಗಿರಬೇಕು ಅಂತ ಗುರುಗಳನ್ನು ಹಿಡ್ಕೊಂಡ್ರೆ ಅವ ಹೇಳ್ತಾರೆ, ನಂದೇ ಒಂದು ರೂಪ ನಿನ್ನೊಳಗೆ ಕೂತಿದೆ, ನಾನು ಸದಾ ನಿನ್ ಜೊತೆಗೆ ಇರ್ತೇನೆ, ಚಿಂತೆ ಮಾಡಬೇಡ. ಆ ರೂಪ ಮೋಕ್ಷಕ್ಕೋದ್ರೂ ಬಿಡಲ್ಲ, ನಿನ್ ಜೊತೆಗೆ ನಾನಿರ್ತೇನೆ, ಏನು ಚಿಂತೆ ಮಾಡಬೇಡ ಅಂತ ಈ ರೂಪ ತಿರೋಧಾನ ಆಗುತ್ತೆ. ಆ ರೂಪದಿಂದ ದೇವರು ಆತನ ಸಂಗಡಿಗರು ಎಲ್ಲರೂ ನಮ್ ಜೊತೆಗೆ ಇರ್ತಾರೆ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಹೋದ ಮೇಲೂ ಕೂಡ ನಮ್ಮ ನಮಗೆ ಯಾವ ಯಾವ ದೇವತೆಗಳ ಜೊತೆಗೆ ಹೋಗ್ಬೇಕು ನಮ್ಮ ನಿಯಮ ಮಾಡಿದ್ದಾರೆ, ಅವ್ರ ಜೊತೆಗೆ ನಾವು ಹೋಗ್ತೇವೆ, ಬ್ರಹ್ಮದೇವರ ಜೊತೆಗೆ ಹೋಗ್ತೀವಿ ನಾವು. ಅದಕ್ಕೆ ಕಾಮಿಸಿದಂತೆ ಫಲವ ಕೊಡುತ್ತಿಪ್ಪನು. ಇನ್ನ ಮುಂದೆ ಹೇಳ್ತಾನೆ, ಹಿಂಕಾರ ಪ್ರದ್ಯುಮ್ನ ಪ್ರಸ್ತಾವ ವಾಸುದೇವ, ಬಿಡಿಸಿ ಹೇಳ್ತಾರೆ. ಹಿಂಕಾರ ಪ್ರದ್ಯುಮ್ನ ಪ್ರಸ್ತಾವ ವಾಸುದೇವ ಉದ್ಗೀತ ನಾರಾಯಣ ಪ್ರತಿಹಾರ ಅನಿರುದ್ಧ ಸಂಕರ್ಷಣ ನಿಧನ. ಈ ಪರಿ ಪಂಚ ಸಾಮ ಶಂಕೆ ಇಲ್ಲದೆ ಜನರು ಕೊಂಡಾಡಿ ಭಕುತಿಯಲಿ. ಇದನ್ನ ಶಂಕೆ ಇಲ್ಲದಂತೆ ಕಾಲ ಕಾಲಕ್ಕೆ ಆ ಭಗವಂತನ ಚಿಂತನೆ ಮಾಡಿ ಏನ್ ಬರುತ್ತೆ, ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಮಂಕು ಬುದ್ಧಿ ಬಲು ದೂರಾಗಿ ಹೋಗುವುದು, ನಮ್ಗಿರೋದೇ ಪ್ರಾಪರ್ಟಿ ಇರುತ್ತೆ ಮಂಕು ಬುದ್ಧಿ, ಎಷ್ಟು ಹೇಳಲು ಕೇಳಲ್ಲ, ಒದಾಡ್ತಾ ಇರ್ತೀವಿ. ಮಂಕು ಬುದ್ಧಿ ಬಲು ದೂರಾಗಿ ಹೋಗುವುದು, ಸಂಕಟ ತೊಳಗುವುದು, ನಾನಾ ಸಂಕಟ ಕಸಿಬಿಸಿ ಎಲ್ಲ ಹೊರಟೋಗುತ್ತೆ, ದೇಹದೊಳಗಿದ್ದ ಸಂಕಟ ತೊಳಗುವುದು. ಇನ್ನೊಂದು, ದೇಹದೊಳಗಿದ್ದ ಓಂಕಾರ ಮೂರ್ತಿ ವಿಜಯ ವಿಠಲನಲ್ಲಿ ಅಲಂಕಾರನಾಗಿ ಪೂಜಿಪ ಜೀವ ಹೃದ್ಗತನ. ಹೃದಯದಲ್ಲಿರುವ ಓಂಕಾರ ಪ್ರತಿಪಾದ್ಯನಾದ ಭಗವಂತನನ್ನ ಈ ಜೀವ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾನಂತೆ. ಈ ಚಿಂತನೆ ಮಾಡಿದರೆ ಅಂತ ಇದು ನೋಡಿ ಅಪೂರ್ವದ ಫಲಗಳು. ಮತ್ತೆ ಬಿಡ್ತೀರಾ ಇದರಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀರಾ ಕ್ಯಾಯ್ದು, ಇವಾಗ ಇಷ್ಟು ಫಲಗಳು ಹೇಳಿದ್ರೆ ಲಿಸ್ಟ್ ಕೊಟ್ಟರೆ ಹಿಂಗಾಗುತ್ತಾ? ಈ ಚಿಂತನೆ ಮಾಡ್ತಾ ಬಂದ್ರೆ ನಮ್ಮೊಳಗೆ ಭಗವಂತ ಹೊಳಿತಾ ಹೋಗ್ತಾನೆ. ಸುಮ್ಮನೆ ಅಲ್ಲ ಹೊರಗೆ ನಿಂತುವಪ್ಪ, ನಿಂತ್ಕೊಂಡ್ರೆ ಯಾಕೆ ಸುಮ್ಮನೆ ಇಲ್ಲಿ ಒಳಗೆ ಸ್ಮರಣೆ ಮಾಡೋಣ, ಹಾಗೆ ಒಳಗೆ ಹೋಗ್ತಾ ಇರುತ್ತೆ, ಒಳಗೆ 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 ಹೋಗ್ತಾ ಇರುತ್ತೆ. ಓಂಕಾರ ಮೂರ್ತಿ ವಿಜಯ ವಿಠಲನಲ್ಲಿ ಅಲಂಕಾರನಾಗಿ ಪೂಜಿಪ, ಆ ಶಬ್ದಗಳು ಎಂತ ಅವರ ಬಾಯಿಂದೇ ಬರಬೇಕಪ್ಪ, ಮಹಾನುಭಾವರು. ಅಲಂಕಾರ ಬಿಟ್ಟು ಪೂಜಿಪ ಅಂದ್ರೆ ಅಲಂಕಾರನಾಗಿ ವಿಜಯ ವಿಠಲನಲ್ಲಿ, ಶಬ್ದಗಳು ನೋಡಿ, ಓಂಕಾರ ಮೂರ್ತಿ ವಿಜಯ ವಿಠಲನಲ್ಲಿ ಅಲಂಕಾರನಾಗಿ ಪೂಜಿಪ ಹೃದ್ಗತನ ಜೀವ. ದೇವರೊಳಗೆ ತಾನೇ ಅಲಂಕಾರನಾಗಿ ಪೂಜಿಪ ಅಂದ್ರು. ಏನಿದು ಅರ್ಥ ಆಗಲ್ಲ, ದೇವರಿಗೆ ಅಲಂಕಾರ ದೇವರೇ, ಯಾಕೆ ಆತನ ರೂಪಗಳೇ, ಅಥವಾ ದೇವರಿಗೆ ಅಲಂಕಾರ ಲಕ್ಷ್ಮೀ ದೇವಿ ನಿತ್ತ ದೇವತೆ ನಿತ್ತ. ನಾವು ದೇವರಿಗೆ ಅಲಂಕಾರ ಆಗೋದು ಅಂದ್ರೆ ಏನು ಹೇಳ್ತಾರೆ, ತನ್ನನ್ನೇ ತಾನು ನಾನಾ ರೀತಿಯಲ್ಲಿ ಭಗವಂತನ ಸೇವೆಗೆ ತೊಡಗುತ್ತಾನಂತೆ. ನಾನಾ ರೀತಿಯಲ್ಲಿ ಪದಾರ್ಥ ಇತ್ತ, ಆ ಪದಾರ್ಥದಲ್ಲಿ ಪದಾರ್ಥದ ಆಕಾರದಲ್ಲಿ ನಾನೇ ಇರಬೇಕು ನೋಡಿ, ಆ ಚಿಂತನೆ ನಮಗೆ ಬರ್ತಾ ಇರುತ್ತೆ. ಆ ಹೂವು ದೇವರ ಪಾದಕ್ಕೆ ಸೇರುತ್ತೆ. ಕೆಲವೊಂದು ಭಕ್ತರು ಹೇಳೋದಿದೆ, ನಾನು ಹೂವು ಆಗಿ ಹುಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಹೂವು ಆಗಿ ಹುಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ದೇವರ ಪಾದ ಸೇರ್ತಿದ್ದೆ. ವಿಜಯದಾಸರು ಗೋಪಾಲದಾಸರು ಒಂದ್ ಕಡೆ ಹೇಳ್ತಾರೆ, ಸ್ವಾಮಿ ನನ್ನ ಹಿಂದಿನ ಅನೇಕ ಜನ್ಮಗಳಲ್ಲಿ ಯಾವ ಯಾವ ಗಿಡ ಮರ ಆಗಿ ಹುಟ್ಟಿದ್ನೋ ಆ ಕಾಲಕ್ಕೆ ಆ ಹೂವುಗಳೆಲ್ಲ ನಿನ್ನ ಪೂಜೆ ಆಗಲಿ ಅಲ್ಲಿ ಸರಿವಂತ. ಈಗ ಏನೇನು ಪದಾರ್ಥಗಳಿದೆಯೋ ಅಲಂಕಾರಗಳಿದೆಯೋ ಅಲ್ಲಿ ತಾನು ನಾನೇ ಅದಾದೆ ಅಂತ ಆಗಿ ದೇವರಿಗೆ ತನ್ನನ್ನು ತಾನು ಅಲಂಕಾರ ರೂಪದಿಂದ ದೇವರಿಗೆ ಅರ್ಪಣೆ ಮಾಡಿಕೊಳ್ತಾ ಬರ್ತಾನಂತೆ. ದೇವರ ಮೇಲೆ ಕಿರೀಟ ಇಟ್ಟಿರ್ತಾರೆ. ಅಯ್ಯೋ ನಾನೇ ಆ ಕಿರೀಟ ಆಗಿರೋ ಚೆನ್ನಾಗಿರ್ತಾ ಇದ್ದಲ್ಲ, ದೇವರ ಮೇಲೆ ಕೂತು ದೇವರಿಗೆ ಅಲಂಕಾರ ಆಗ್ತಿದ್ದೆ, ಈ ಭಾವನೆ ಬರುತ್ತೋ ಇಲ್ಲೋ ಅದೇ
ಹೇಳಿ.
ಅವರು ವಿದ್ಯಾಮಂದಿರು ಮುಂದಿನ ಜನ್ಮ ಏನಾಗಿದ್ರು ಚೆನ್ನಾಗಿ ಏನಾಗ್ತೀನೋ ಗೊತ್ತಿಲ್ಲ ಸದ್ಯಕ್ಕಂತೂ, ಅಂದ್ರೆ ಇದೇ ಕಾಣಿಸ್ತಾ ಇತ್ತು ರಾಮ ದೇವರ ಮೇಲೆ ಜಿರಳೆ ಓಡಾಡ್ತಾ ಇತ್ತು, ಆ ಜಿರಳೆ ಆಗುತ್ತಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾ ಪ್ರಯೋಗಗಳಿರ್ತಾ ಇದ್ರು. ಸ್ವಾಮಿ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರ, ಆತನ ಮುಟ್ಟಿ ಮುಟ್ಟಿ ನಾವು 26 ಬಿಡತ್ತೀವಿ, ನಾವು ನೋಡ್ತಾ ಇರ್ತೀವಿ ಏನು ಉಪಯೋಗ, ಅವನೊಂದ್ಸ ನಮ್ ನೋಡಿ ಸಾಕು, ಅವನ್ ನೋಡ್ಬೇಕು ನಮ್ಮನ್ನ, ನಾವು ನೋಡಿ ನೋಡಿ ಸಾಕಾಗ್ತವನಂತ, ಅವನ್ ದೃಷ್ಟಿ ಒಂದ್ಸಲ ಬಿಟ್ಟೆ ಸಾಕು ಅವರು ಹೇಳ್ತಾ ಇದ್ರು ಏಕಾಂತದಲ್ಲಿ ಕೂತಾಗ. ಇಲ್ಲಿ ಬಹಳ ಚೆನ್ನಾಗಿರುತ್ತೆ ದೇವರ ಹತ್ರ ಅನುಭವ ಚೆನ್ನಾಗಿರುತ್ತೆ. ಆ ಅಮ್ಮನವರು ಪಾದ ಮುಟ್ಟಿದ ಕಾಲಕ್ಕೆ ಒಮ್ಮೊಮ್ಮೆ ಯಾವಾಗೂ ಅಲ್ಲ ಒಮ್ಮೊಮ್ಮೆ ಬಹಳ ಮೃದುವಾಗಿ ಕಾಲು ತಾಕತ್ತೆ ಅಂದ್ರೆ ಸ್ಪರ್ಶ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇನೋ ನಮ್ಗೆ ಗೊತ್ತಾಗಲ್ಲ, ಅದಿಲ್ಲ ಮಾಮೂಲು ಮೂರ್ತಿ ಮೂರ್ತಿ ಆಗ್ತೀವಿ ಸಬ್ಜೆಕ್ಟ್ ಗೊತ್ತಿಲ್ಲ. ಆದ್ರಿಂದ ಆ ರೀತಿಯಾಗಿ ಓಂಕಾರ ಮೂರ್ತಿ ವಿಜಯ ವಿಠಲನಲ್ಲಿ ಅಲಂಕಾರನಾಗಿ ಪೂಜಿಪ ಹೃದ್ಗತನ ಜೀವ. ಈ ರೀತಿಯಾಗಿ ಎಷ್ಟು ಫಲಗಳು ಪಡ್ತಾ ಇದ್ದಾರೆ, ಆ ಫಲಗಳು ಚಿಂತನೆ ಮಾಡ್ತಾ ಒಂದೊಂದು ಸುಳಾದಿ ಸಾರದೆ ನಮಗೆ ಜೀವನ ಉದ್ಧಾರ ಮಾಡಿಬಿಡುತ್ತೆ. ಮಲ್ಲಿಗೆ ಶ್ರೀಕೃಷ್ಣ
ಮಾಮೂಲಾಗಿ
ಹೋದ್ಸಲ 8:30 ಕ್ಲಾಸ್ ಇತ್ತು, ಅದಕ್ಕೆ 10:00 ಅಂತ ಹೇಳಿದ್ರೆ ಇವತ್ತು 9:00 ಮಾಡಿ.